ربك نبلغك بمرحاري يشهدنندن برجنرنجنا
सपरिवर्जकाचार्य अष्टोत्तर शत श्री श्रीमद अभयशरणारविंद भक्त वेदांत महाराज श्रील प्रभुपाद की जय। विष्णुपाद परमहंस सपरिवर्जकाचार्य अष्टोत्तर शत श्री श्रीमद भक्त सिद्धांत सरस्वती महाराज श्रील प्रभुपाद की अनंत कोटि वैष्णव वृंद की ग्रंथ श्रीमद भागवत महापुराण की निताय गौरवानंदी ऑल ग्रेस्ट असेंबल डिवोटीज ऑल ग्रेस्ट असेंबल डिवोटीज ओम नमो भगवते वासुदेवाय ओम नमो भगवते वासुदेवाय ॐ नमः भगवते वासुदेवाय ॐ अज्ञानतु निरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। हरे कृष्ण 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 हरे 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 राम 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 हरे 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 कृष्ण मुंदर ಅಂತಾರಾಷ್ಟ್ರೀಯ ಕೃಷ್ಣ ಭಾನಾಮೃತ ಸಂಘದ ಪರವಾಗಿ ತಮಗೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ದಿವಸ ನಾವು ಗೋರಕ್ಷಾ ಮತ್ತು ಗೋಪೂಜಾ ಇದರ ಬಗ್ಗೆ ಚರ್ಚೆ ಮಾಡೋಣ. ಈ ಪ್ರಶ್ನೆಗೆ ಉತ್ತರ ಕೊಡಿ. ಏನ ನಿಮ್ಮನ್ನು ನಿಜವಾಗಿಯೂ ಮತ್ತು ಅತಿ ಹೆಚ್ಚಾಗಿ ಪ್ರೇಮ ಮಾಡೋರ್ಯಾರು ಜಗತ್ತಿನಲ್ಲಿ? ಅವ್ರ ಉತ್ತರ ಮೊದಲೇ ಬರೆದು ಬಿಟ್ಟಾರ ನಮ್ಮ ಪ್ರಭುಗಳು. ನಿಮ್ಮ ತಾಯಿ ಹೌದಲ್ಲ? ಯಾಕಂದ್ರೆ ನೀವು ನೆಲದ ಮೇಲೆ ಬಿದ್ದು ಕೂಡಲೇ ಏನಂತೀರಿ, ಅಮ್ಮ ಅಂತೀರಿ, ಹೌದಲ್ಲ? ಅಥವಾ ನಿಮ್ಮ ಗೆಳೆಯನ ಹೆಸರು ಹೇಳೋದಿಲ್ಲ, ನಿಮ್ಮ ಮಗನ ಹೆಸರು ಹೇಳೋದಿಲ್ಲ, ಅಥವಾ ನಿಮ್ಮ ಮತ್ತೆ ಬೇರೆ ಯಾರು ನಿಮಗೆ ಹಿಡಿಸ್ತಾರ ಅವ್ರ ಹೆಸರು ಹೇಳೋದಿಲ್ಲ. ಯಾರ ಹೆಸರು ಹೇಳ್ತೀರಿ? ತಾಯಿ ಹೆಸರು ಹೇಳ್ತಾರಲ್ಲ. ಯಾಕೆ? ಯಾಕಂದ್ರೆ ಕನಸಿನಿಂದ ಒಂದ್ ವೇಳೆ ಮೇಲಿಂದ ಬಿದ್ದರೆ ಅಥವಾ ಏನೋ ಒಂದು ಶಾಕ್ ಆದ್ರೆ ಏನಾದ್ರೂ ಕೂಡ ಏನ್ ಮಾಡಿದ್ರಿ? ಅಮ್ಮ ಅಂತಂದ್ರು. ಯಾಕೆ? ನಿಜವಾಗಿ ನಮ್ಮನ್ನ ನಮ್ಮ ಮೇಲೆ ಪ್ರೇಮ ಮಾಡೋರು ಮತ್ತು ನಿಜವಾಗಿಯೂ ನಮಗೆ ಆನಂದ ಕೊಡೋರು ಯಾರು? ನಮ್ಮ ತಾಯಿ. ಆದ್ದರಿಂದ 7 ತಾಯಿಯರಿದ್ದಾರೆ. ಎಷ್ಟು ಮಂದಿ? ಯಾರು ಬಾಬು, ಯಾರು ಹೇಳ್ತೀರಾ? ಯಾರು ಬರ್ತಾರೆ? 7 ತಾಯಿಯರು. ಹಾಂ, ಸ್ವತಃ ತಾಯಿ, ಮತ್ತೆ ಹಾಂ ಗೋಮಾತ, ಮತ್ತೆ ಹಾಂ ಬ್ರಾಹ್ಮಣನ ಪತ್ನಿ, ಆಮೇಲೆ ಒಬ್ಬೊಬ್ರು ಹೇಳ್ರಿ ಅಂದ್ರೆ ಹೇಳಿದ ನನಗೆ ಅರ್ಥ ಆಗ್ತದೆ. ಹಾಂ, ರಾಜನ ಪತ್ನಿ, ಆನಂತರ ಭೂಮಾತ, ಆಮೇಲೆ ಆಮೇಲೆ ಗುರುವಿನ ಪತ್ನಿ, ಆಮೇಲೆ ಧರಿತ್ರಿ ಅರ್ಥಾತ್ ಭೂಮಿ. ಈ ರೀತಿ 7 ಪುತ್ರರು. ಆತ್ಮ ಮಾತ ಗುರು ಪತ್ನಿ ಬ್ರಾಹ್ಮಣಿ ರಾಜಪತ್ನಿಕಾ ಧೇನುರ್ಧಾತ್ರಿ ತದಾ ಪೃಥ್ವಿ ಸಪ್ತೈಕಾ ಮಾತರ ಸ್ಮೃತ. ಶಾಸ್ತ್ರದಲ್ಲಿ ಈ ರೀತಿ ಹೇಳಿದೆ. ಆತ್ಮ ಮಾತ ಅಂದ್ರೆ ಒಬ್ಬ ವ್ಯಕ್ತಿಯ ಸ್ವಂತ ತಾಯಿ. ನಮಗೆಲ್ಲರ ತಾಯಿ ಇದ್ದಾರೆ, ಆ ತಾಯಿ ಮತ್ತು ಗುರುವಿನ ಪತ್ನಿ ಅವಳು ತಾಯಿ ಇದ್ದಂಗೆ, ಬ್ರಾಹ್ಮಣನ ಪತ್ನಿ ಮತ್ತು ರಾಜನ ಪತ್ನಿ ಅವರು ತಾಯಿ ಇದ್ದಂಗೆ. ಧೇನು, ಧೇನು ಅಂದ್ರೆ ಆಕಳು, ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಧಾತ್ರಿ, ಧಾತ್ರಿ ಅಂದ್ರೆ ಯಾರು? ನರ್ಸ್, ನರ್ಸ್, ನರ್ಸ್ ಅಂದ್ರೆ ನೀವು ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಆಗಿಂದಾರ ಆಗಿರಿಲ್ಲ? ಹಾಸ್ಪಿಟಲ್ ಒಳಗೆ ಏನು ಬಂದು ನಿಮ್ಗೇನು ಆರೈಕೆ ಮಾಡ್ತಾರಲ್ಲ, ಧಾತ್ರಿ ಅಂತಾರ ಅವ್ರಿಗೆ, ಅಥವಾ ಇಂಗ್ಲಿಷ್ ಒಳಗೆ ನರ್ಸ್ ಅಂತೇವೆ. ಆ ನರ್ಸ್ ಕೂಡ ಹೆಂಗೆ? ನಮಗೆ ತಾಯಿ ಇದ್ದಂಗೆ. ಆಮೇಲೆ ಪೃಥ್ವಿ, ಪೃಥ್ವಿ ಅಂದ್ರೆ ನಾವು ಏನು ನಿಂತ್ಕೊಂಡೇವಲ್ಲ, ಕೂತ್ಕೊಂಡೇವಿ ನೆಲ. ಈ ರೀತಿ 7 ತಾಯಿಯರಿದ್ದಾರೆ ನಮಗೆ. ಇವರನ್ನ ನಾವು ಪೂಜೆ ಮಾಡಬೇಕು ಮತ್ತು ಅವ್ರಿಗೆ ಗೌರವ ಸಲ್ಲಿಸಬೇಕು, ವಿಶೇಷವಾಗಿ ಧೇನು ಅರ್ಥಾತ್ ಆಕಳು. ಅದನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಅದರಿಂದ ಕಾಮಧೇನು ಅರ್ಥಾತ್ ಆಕಳಿನದಲ್ಲ, ಅದು ನಮ್ಮ ತಾಯಿ. ಆಕಳಿಗೆ ಸಂಬಂಧಿಸಿದಂತೆ ಕೃಷ್ಣನ ಹೆಸರುಗಳು ಯಾವ್ದಾವ ಹೇಳ್ರಿ ನೋಡೋಣ. ಗೋಪಾಲ್, ಮತ್ತ ಗೋವಿಂದ್, ಮತ್ತ ಗೋವರ್ಧನ, ಮತ್ತ ಬಂದ್ ಮಾಡ್ರಿ ಅದು, ಅವಾಗ ಸ್ವಲ್ಪ ಕಡಿಮೆ ಮಾಡ್ರಿ ವಾಲ್ಯೂಮ್. ಯು ಬಿ ಸಿಟೆಡ್ ದೇರ್ ಓನ್ಲಿ ಪ್ರಭು. ಸೊ ಆಕಳಿಗೆ, ಆಮೇಲೆ ಕೃಷ್ಣನ ಲೋಕದ ಹೆಸರೇನು? ಗೋಲೋಕ. ದೂಸರಾ ಲಗ ಗೆಟ್ ದಟ್ ಅನದರ್ ಒನ್ ನ್ಯೂ ಒನ್.
ಹರೇ ಕೃಷ್ಣ ಹರೇ ಕೃಷ್ಣ 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 ನೋಡ್ರಿ.
ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ
ಬರಗಲ್ಲ. ಈ ರೀತಿ ಆಕಳಿಗೆ ಅತ್ಯಂತ ಪ್ರಿಯ ಕೂಡ್ರಿ ಎಲ್ಲರೂ ಕೂಡ ಈ ರೀತಿ ಕೃಷ್ಣನ ಚಿತ್ರ ಯಾವಾಗ್ಲೂ ನೀವು ಯಾವಾಗ ನೋಡಿ ಹೆಂಗ್ ನೋಡ್ತೀರಿ ಕೃಷ್ಣ ಆಕಳ ಜೊತೆ ಇದ್ದಿದ್ದನ್ನ ನೋಡ್ತೀರಿ. ಈ ರೀತಿ ಕೃಷ್ಣನ ತಂದೆ ಹೆಸರೇನು ಆನಂದ ಮಹಾರಾಜ ಹೌದಲ್ಲ. ಅವನಿಗೆ 900,000 ಆಕಳಿದ್ದು. ಕೃಷ್ಣ ಪ್ರತಿ ದಿವಸ ಅವನ್ನ ಮೇಯಿಸ್ಲಿಕ್ಕೆ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರತಿಯೊಂದು ಆಕಳಿಗೆ ಅವನು ಕರಿತಾ ಇದ್ದ, ಹೆಸರು ಕೂಗಿ ಕರಿತಾ ಇತ್ತು. ಪ್ರತಿಯೊಂದು ಆಕಳಿಗೆ ಒಂದು ಹೆಸರು ಇರ್ತಾ ಇತ್ತು. ನಂದಿನಿ, ಚಂದಿನಿ, ಧವಳಿ, ಆನಂತರ ಕೃಷ್ಣ, ಕಾಲಿಯ, ಈ ರೀತಿ ಬೇರೆ 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 ಹೆಸರಿಂದ ಕೃಷ್ಣ ಎಲ್ಲ ಆಕಳಿಗೆ ಕೂಗಿ ಕರಿತಾ ಇದ್ದ. ಅರ್ಥಾತ್ ಇವಾಗ ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದ್ದೀವಿ. ಯಾವಾಗ? ಮುಂದಿನ ತಿಂಗಳು ಹೌದಲ್ಲ. ಅದಕ್ಕಿಂತ ಮೊದಲು ನಾವೇನ್ ಮಾಡೋಣ, ಕೃಷ್ಣನ ಭಕ್ತರ ಬಗ್ಗೆ ಚಿಂತೆ ಮಾಡೋಣ. ಕೃಷ್ಣನ ಭಕ್ತಿ ಮಾಡೋದು ದೂರ ಉಳಿತು. ಈ ಜನ್ಮದೊಳಗೆ ನಾವೇನ್ ಮಾಡಬೇಕು? ಕೃಷ್ಣನ ಭಕ್ತರ ಭಕ್ತಿ ಮಾಡಬೇಕು. ಅಥವಾ ಕೃಷ್ಣನ ಭಕ್ತರು ಯಾರು ಇಲ್ಲಿ? ಆಕಳು ಹೌದಲ್ಲ. ಆ ಆಕಳು ಮತ್ತು ಎತ್ತು ಏನಿದಾವಲ್ಲ, ಇದನ್ನು ನಾವು ಯಾವಾಗ ಅವ್ರ ಮಹತ್ವ ಅರ್ಥ ಮಾಡಿಕೊಂಡು ಅವ್ರನ್ನ ಯಾವಾಗ ಪೂಜೆ ಮಾಡಿ ಅವಾಗ ಯಾವ ರಕ್ಷಣೆ ಮಾಡ್ತೀವಿ ಅವಾಗ ಕೃಷ್ಣ ನಮಗೆ ಒಲಿತಾನೆ. ಹೊರತು ನಾವು ಕೃಷ್ಣಗೆ ನಾವು ಪೂಜೆ ಮಾಡೋದು ಆಕಳ ಮತ್ತು ಎತ್ತಿಗೆ ನಾವು ಬೆಲೆ ಕೊಡದೇ ಇರೋದು ಅದು ಕೃಷ್ಣನಿಗೆ ಎಂದು ಹಿಡಿಸೋದಿಲ್ಲ ಹೌದಲ್ಲ. ಇವಾಗ ಇಲ್ಲಿ ನಮ್ಮ ಪ್ರಭು ಕುಂತಾರ, ಗಣೇಶ ಪ್ರಭು ಹೌದಲ್ಲ. ಗಣೇಶ ಪ್ರಭು ಪ್ರೇಮ ಮಾಡ್ಬೇಕಂದ್ರೆ ನಾವು ಯಾರಿಗೆ ಪ್ರೇಮ ತೋರಿಸ್ಬೇಕು ಮೊದಲ? ಹೌದಲ್ಲ, ವಿಠಲ ಅಥವಾ ಕೃಷ್ಣಗೆ ಅವನ ಅವ್ರ ಸಾಯಿ ಅಂತಂದು ಕರೀತಾರ, ಅವನಿಗೇನು ಮಾಡ್ಬೇಕು? ನಾವು ಅವನಿಗೆ ಮೊದಲು ಪ್ರೇಮ ಮಾಡಬೇಕು. ಹೊರತು ನಾವು ಗಣೇಶ ಪ್ರಭು ಜೊತೆಗೆ ಒಳ್ಳೆ ಮಾತಾಡಿ ಅವನ ಮಗನಿಗೆ ಕೆನ್ನಿ ಮೇಲೆ ಬಾರಿಸಿದ್ರೆ ಅವ್ರಿಗೆ ಹಿಡಿಸ್ತದ ಹೇಳ್ರಿ ಅವ್ರಿಗೆ? ಹೌದಲ್ಲ. ಒಂದು ವೇಳೆ ನೀವು ಅವನ ಮಗನಿಗೆ ನೀವು ಒಂದು ಪ್ರೇಮ ಮಾಡಿ ಅವನಿಗೆ ನೀವು ಪ್ರೀತಿಯಿಂದ ನೋಡಿಕೊಂಡ್ರೆ ತಂದೆ ತನಿಷ್ಠಾನ ಪ್ರೇ ಅವನಿಗೆ ಆನಂದ. ಅದೇ ರೀತಿ ಆಕಳು ಮತ್ತು ಎತ್ತೇನಿದಾವಲ್ಲ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯ. ಅವರನ್ನು ನಾವು ಎಲ್ಲಿವರೆಗೂ ಸಂತೋಷ ಪಡಿಸೋದಿಲ್ವೋ ಅಲ್ಲಿವರೆಗೂ ಕೃಷ್ಣನಿಗೆ ಭಕ್ತಿ ಮಾಡೋದು, ಕೃಷ್ಣನಿಗೆ ಸಂತೋಷ ಪಡಿಸೋದು ಅಸಾಧ್ಯದ ಮಾತು. ಆದ್ದರಿಂದ ನಾವು ಜನ್ಮಾಷ್ಟಮಿ ಮತ್ತು ಬಲರಾಮ ಜಯಂತಿ ಬರ್ತಾ ಇದೆ, ಅದರ ಸಲುವಾಗಿ ಇದನ್ನು ತಯಾರಿ ಮಾಡ್ತಾ ಇದ್ದೇವೆ. ಏನು ತಯಾರಿ? ಮೊದಲ ಅವ್ರ ಭಕ್ತರ ಬಗ್ಗೆ ಕೇಳಬೇಕು, ಮೊದಲ ಅವರ ಭಕ್ತರ ಬಗ್ಗೆ ಚರ್ಚೆ ಮಾಡ್ಬೇಕು, ಆ ನಂತರ ಕೃಷ್ಣ ಮತ್ತು ಬಲರಾಮರ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ತರಗತಿಯಲ್ಲಿ. ಹೌದಾ? ಈ ರೀತಿ ಅದರಿಂದ ಶಾಸ್ತ್ರಗಳು ಗೋರಕ್ಷಣೆ ಬಗ್ಗೆ ಏನು ಹೇಳ್ತವೆ ಮತ್ತು ಪ್ರಭುಪಾದರ ಅಭಿಪ್ರಾಯನು. ಪ್ರಭುಪಾದರ ಭಕ್ತಿವೇದಂತ ಸ್ವಾಮಿಯವರು 1966 ಇಸ್ಕಾನ್ ಸ್ಥಾಪನೆ ಮಾಡಿದ್ದಾರೆ. ಅವರು ಎಲ್ಲ ಕಡೆಗೂ ಏನು ಸ್ಥಾಪನೆ ಮಾಡಿದ್ರು, ಮಂದಿರಗಳನ್ನು ಸ್ಥಾಪನೆ ಮಾಡಿದ್ರು ಮತ್ತು ಗೋಶಾಲೆಗಳನ್ನು ಸ್ಥಾಪನೆ ಮಾಡಿದ್ರು. ಕೌ ಪ್ರೊಟೆಕ್ಷನ್ ಅಂದರೆ ಗೋ ರಕ್ಷೆಗೆ ಅವರು ಆದ್ಯತೆಯನ್ನು ಕೊಟ್ಟು ಎಲ್ಲ ಕಡೆಗೂ ಈ ರೀತಿ ಸ್ಥಾಪನೆ ಮಾಡಿದ್ದಾರೆ. ಅದು ಅವರ ಅಭಿಪ್ರಾಯ ಏನು ಅದು ಶಾಸ್ತ್ರದಲ್ಲಿ ಹೇಳಿದೆ. ಅದರ ವಿಶೇಷವಾಗಿ ಶ್ರೀಮದ್ ಭಾಗವತಂದಲ್ಲಿ 8ನೇ ಇದನ್ನು ಓದಿ ಹೇಳ್ಬೋದು, ಆದರೆ ಏನಾಗ್ತದೆ ಲೇಟ್ ಆಗ್ತದೆ. ಮುಂದಿನ ಸರಿ ಓದಿ ಹೇಳ್ತೀವಿ, ಆಗಲೇ 2:10 ಆಯಿತು. 8ನೇ ಸ್ಕಂದ 8ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಇದರ ಬಗ್ಗೆ ಹೇಳಿದೆ. ಅದೇ ರೀತಿ 10ನೇ ಸ್ಕಂದ 8ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಗೋರಕ್ಷೆ ಬಗ್ಗೆ ಹೇಳಿದ್ದಾರೆ. 10ನೇ ಸ್ಕಂದ 5ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿನೂ ಕೂಡ ಗೋರಕ್ಷೆ ಬಗ್ಗೆ ಹೇಳಿದ್ದಾರೆ. 10ನೇ ಸ್ಕಂದ 6ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿನೂ ಕೂಡ ಭಕ್ತಿವೇದಾಂತ ಸ್ವಾಮಿಯವರು ಇದರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ನೀವು ಒಂದು ಕೆಲಸ ಮಾಡ್ರಿ, 10ನೇ ಸ್ಕಂದ 1ನೇ 6ನೇ ಇದು ಇರಬೇಕು. ಎಲ್ಲದ ಮ್ಯಾಲೆ ಬ್ಯಾಗ್ ಐತೆ ನಮ್ದು, ಗೊತ್ತೈತಾ? ನಿಮ್ಗೆ ಗೊತ್ತಿದೆ ಮ್ಯಾಲೆ ಒಳಗಡೆ ಒಂದು ಬ್ಯಾಗ್ ಐತೆ ನೋಡ್ರಿ, ಮತ್ತು ಇದು ಅದ್ರೊಳಗೆ ಬುಕ್ಸ್ ಅದಾವೆಲ್ಲ 10th ಕ್ಯಾಂಟ್. ನೀವು ಹೋಗ್ರಿ ಮ್ಯಾಲೆ ಹೋಗ್ರಿ, ಓದಿ ಹೇಳೋಣ ನಿಮಗೆ ಅಟ್ಲೀಸ್ಟ್ ಒಂದಾದರೂ ಓದಿ ಹೇಳ್ತೀನಿ. ಇಂಗ್ಲೀಷ್ ಓದಿ, ಇಂಗ್ಲೀಷ್ ತುಂಬ. ಲೈಟ್ ಕನೆಕ್ಷನ್ ಲೂಸ್ ಆದನ್ ಪ್ರಭು ಅಲ್ಲಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ ಹರೇ ರಾಮ ರಾಮ ರಾಮ
ಹರೇ ಹರೇ,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ.
ಬಂತ? ಬರ್ತದೆ ಬರ್ತದೆ, ನಿನ್ನ ಬರ್ತದೆ. ಈಗ ಆನ್ ಮಾಡ್ಬೇಕು ಇದನ್ನ. ಗಿರೀಶಿಕರ್ ಗಿರೀಶ್ ಆನ್ ಮಾಡ್ರಿ. ಸಮಾಜದಲ್ಲಿ ಅಶಾಂತಿ ಮತ್ತು ಗಲಭೆ ಹೆಚ್ಚಾಗ್ತಾ ಇದೆ ಅಂತ ಜನರೆಲ್ಲ ಹೇಳ್ತಾರೆ. ಜನರು ಹೇಳ್ತಾರ, ಮತ್ತೆ ಕೃಷ್ಣ ಯಾವಾಗ ಹುಡ್ತಾನ್ರಿ? ನೀವು ಹೇಳ್ತೀರಿ ದೇವ್ರು ಬರ್ತಾನ, ದೇವ್ರು ಬರ್ತಾನ, ಯಾವಾಗ ಬರ್ತಾನ? ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದಾವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ, ಧರ್ಮಕ್ಕೆ ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ, ಭೂಕಂಪ ಆಗ್ತಾ ಇದೆ, ಬಿರುಗಾಳಿ ಬರ್ತದೆ, ಅತಿವೃಷ್ಟಿ ಅನಾವೃಷ್ಟಿ, ಇದಕ್ಕೆಲ್ಲ ಏನು ಕಾರಣ? ಕಾರಣ ಮೂರು ಕಾರಣಗಳು. ಒಂದೇದೇನು? ನಾಸ್ತಿಕತೆ ಕಾರಣ. ಅಂದರೆ ಜನರು ಹೆಚ್ಚಾಗಿ ಏನು ಮಾಡ್ತಾ ಇದಾರೆ, ಈಗ ದೇವರು ಇಲ್ಲ ಮತ್ತು ದೇವ್ರ ಭಕ್ತಿ ಯಾಕೆ ಮಾಡಬೇಕು, ನಮ್ಮ ಕೆಲಸ ನಾವು ಮಾಡಿದ್ರೆ ಸಾಕಲ್ಲ, ಕಾಯಕವೇ ಕೈಲಾಸ, ದೇವ್ರು ಎದಕ್ಕೆ ಬೇಕು? ಬ್ರಿಂಗ್ ಒನ್ ಬುಕ್ ಇದರ್ಸಿ ಆ ಪ್ರಭು ತೋಮನಿ ವಯರ್ ಸೊ 6th chapter ಇಸ್ಮರಗ್ ಎವ್ರಿಥಿಂಗ್. ಸೊ ಮೊದಲನೇದು ನಾಸ್ತಿಕತೆ ಕಾರಣ. ಹೆಚ್ಚು ಹೆಚ್ಚಾಗಿ ಜನರು ಎಲ್ಲಿ ಹೋಗ್ತಾ ಇದಾರೆ ದೇವಸ್ಥಾನ, ಪ್ರಭುಗಳು ಮೊನ್ನೆ ಒಂದು ಜಾಗ ತೋರಿಸಿದ್ರು, ಅದು ಹೇಳಿದ್ರು, ಅವ್ರ ಜಾಗ ಹೇಳ್ಬಿಟ್ಟಾರ, ಇಲ್ಲೇನು ಕಟ್ಟೋದು ದೇವಸ್ಥಾನ ಇದು ಇಲ್ಲ, ಏನಿಲ್ಲ, ಹಾಸ್ಪಿಟ್ಲ್ ಕಟ್ಟೋದು, ಇಲ್ಲಕ್ರ ಏನ ಏನಂದ್ರೆ ಅವರು ಹಾಸ್ಪಿಟ್ಲು ಅಥವಾ ಸ್ಕೂಲು ಹೌದಲ್ಲ, ಹಾಸ್ಪಿಟ್ಲು ಅಥವಾ ಸ್ಕೂಲಿಗೆ ಮಾತ್ರ ಅಲ್ಲಿ ಏನು ಮಾಡಿದಾರೆ, ಆ ಜಾಗ ಮುಡುಪಾಗಿಟ್ಟಿದೆ. ಅರ್ಥಾತ್ ಹಾಸ್ಪಿಟ್ಲ್ ಅವಶ್ಯಕತೆ ಇದೆ, ಅದನ್ನ ಹೇಳ್ತೀನಿ ಹಾಸ್ಪಿಟ್ಲ್ಗೆ ಏನು ಸಮಸ್ಯೆ ಅದರಿಂದ ಏನಾಗ್ತದೆ ಅಂತಂದು. ಆದರೆ ಜನರು ಹೆಚ್ಚು ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ, ಎಲ್ಲಿ ನೋಡಿದ್ರಲ್ಲಿ ನಿಮಗೇನು ಕಾಣಿಸ್ತಾ, ಧಾರವಾಡದಲ್ಲಿ ಫಿಲ್ಮ್ ಥಿಯೇಟರ್ ಎಷ್ಟಿದಾವೆ? ಎಷ್ಟಿದಾವೆ? ಹಾಂ, ಹುಬ್ಬಳ್ಳಿ ಒಳಗೆ ಎಷ್ಟಿದಾವೆ? ಏಳೆಂಟು ಐದಾರು ಹತ್ತು. ಹುಬ್ಳ್ಯಾಗ ನಾನಿದ್ದೆ, ನಾ ಯಾರು ಸಂಖ್ಯೆ ಹೇಳಬಾರ್ದು. ಇಪ್ಪತ್ತರ ಮೇಲೆ ಅದಾವು, ಇಪ್ಪತ್ತರ ಮೇಲೆ ಅದು. ಅರ್ಥಾತ್ ಹೆಚ್ಚಾಗಿ ಮತ್ತೆ ಲೂಸ್ ಆಗ್ತಾ ಇರೋದು ಏನಿವೆ, ಹಂಗ ಹೇಳ್ತೇನೆ ಬಿಡು. ಇದ್ರೊಳಗೂ ಕಾಣಿಸ್ತಾ ಇಲ್ಲ ಅಂದ್ರೆ, ಜನರು ದೇವಸ್ಥಾನಕ್ಕೆ ಚರ್ಚ್ಗೆ ಹೋಗೋದನ್ನು ಕಡಿಮೆ ಮಾಡಿ ಎಲ್ಲಿ ಹೋಗ್ತಾ ಇದಾರೆ ಹೆಚ್ಚಾಗಿ, ಈ ರೀತಿ ಎಲ್ಲ ಮಾಡ್ತಾ ಇದಾರೆ. ಇದರಿಂದ ನಾಸ್ತಿಕತೆ ಕಡಿಮೆ ಇದು ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಮತ್ತು ಅಧಾರ್ಮಿಕ ಜೀವನದಿಂದ ಅಂದ್ರೆ, ಒಬ್ಬ ವ್ಯಕ್ತಿ ಜೀವನ ಮಾಡಲಿಕ್ಕೆ ಅವ ಏನೆಲ್ಲನೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಅದನ್ನ ನೋಡ್ದೇ ಯಾವ ರೀತಿ ಒಬ್ಬ ವ್ಯಕ್ತಿ ಜೀವನ ಮಾಡ್ತಾನೆ, ಅದರಿಂದ ಅಶಾಂತಿ ಮತ್ತು ಆತಂಕ ಉಂಟಾಗ್ತದೆ. ಮೂರನೇದೇನು ಮುಖ್ಯವಾಗಿ, ಆಕಳು ಮತ್ತು ಎತ್ತುಗಳನ್ನು ಕೊಲ್ಲುವುದರಿಂದ, ಅದು ಇವತ್ತಿನ ಚರ್ಚೆ ವಿಷಯ. ಜನರು ಏನು ಮಾಡ್ತಾ ಇದಾರೆ, ಇವಾಗ ಮಾಂಸಾಹಾರಕ್ಕೆ ಬಲಿ ಆಗ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಜನ. ಅದಕ್ಕಾಗಿ ಕೆಲವೊಂದು ಪ್ರಾಣಿಗಳಿದ್ದಾವೆ, ಆಡು, ಕುರಿ, ಈ ರೀತಿ ಪ್ರಾಣಿಗಳನ್ನು ವ್ಯಕ್ತಿ ಏನು ಮಾಡಬಹುದು, ಅವನ್ನ ವಧೆ ಮಾಡಿ ಸ್ವೀಕಾರ ಮಾಡ್ಬೋದು. ಅದನ್ನು ಕೂಡ ನೀವು ಏನು ಮಾಡಬೇಕು, ಶಾಸ್ತ್ರದಲ್ಲಿ ಹೇಳಿದೆ ಯಾವ ರೀತಿ ಮಾಂಸಾಹಾರ ಮಾಡಬೇಕು. ಮಾಂಸಾಹಾರ ಹೆಂಗೆ ಮಾಡಬೇಕು, ತಿಂಗಳಿಗೆ ಒಂದು ಸರಿ ಅಮಾವಾಸ್ಯೆ ದಿವಸ. ಅಮಾವಾಸ್ಯೆಗೆ ಎಷ್ಟು ಅಮಾವಾಸ್ಯೆ ಬರ್ತಾವೆ ಒಂದು ತಿಂಗಳಿಗೆ? ಹಗಲಲ್ಲ, ಐದು ದಿವಸನೂ ಅಮಾವಾಸ್ಯೆ ಇರ್ತದೆ, ತಿಂಗಳಿಗೆ ಒಂದು ಅಮಾವಾಸ್ಯೆ ಬರ್ತದಲ್ಲ. ಆಮೇಲೆ ಒಂದು ಆಡು ಅಥವಾ ಕುರಿ ಇಂಥ ಒಂದು ಪ್ರಾಣಿಯನ್ನು ಊರು ಹೊರಗೆ ತೊಗೊಂಡೋಗ್ಬೇಕು. ಎಲ್ಲಿಗೆ? ಊರು ಹೊರಗೆ ತೊಗೊಂಡೋಗಿ ಅದನ್ನು ಸಂಹಾರ ಮಾಡಬೇಕು. ಆಕಳು ಎತ್ತುನ್ ಹೇಳಿಲ್ಲ, ಏನು ಹೇಳ್ಯಾರ, ಆಡು ಕುರಿ ಇಂಥವ್ ಹೇಳಿದರು. ಆಮೇಲೆ ಸಂಹಾರ ಮಾಡಿ, ಸಂಹಾರ ಮಾಡೋ ಹೊತ್ತಿನಾಗ ಮಾಂಸ ಮಾಂಸ ಅಂತಂದು ಉಚ್ಚಾರಣ ಮಾಡಬೇಕು. ಮಾಂಸ ಅಂದ್ರೆ ಏನು, ಶಬ್ದಕ್ಕೇನು ಅರ್ಥ? ಈ ಜೀವನದಲ್ಲಿ ನಾನು ನಿನ್ನನ್ನು ಕೊಲ್ತಾ ಇದ್ದೀನಿ, ಮುಂದಿನ ಜೀವನದಲ್ಲಿ ನೀನು ನನ್ನನ್ನು ಕೊಲ್ಲಬಹುದು. ಈ ಶಬ್ದದ ಅರ್ಥ ಹೆಂಗೈತೆ? ಮಾಂಸ, ಮಾಂ ಅಂದ್ರೆ ನಾನು, ಸಂ ಅಂದ್ರೆ ಸಂಹಾರ. ನೀನು ಮುಂದಿನ ಜೀವನದಲ್ಲಿ ನೀನನ್ನು ಸಂಹಾರ ಮಾಡು, ಮಾಂ ನನ್ನನ್ನು ನೀನು ಸಂಹಾರ ಮಾಡು. ಯಾವಾಗ? ಮುಂದಿನ ಜೀವನದಲ್ಲಿ. ಆದ್ರಿಂದ ನಾನು ಇವಾಗ ನಾನೇನು ಮಾಡ್ತೇನೆ, ನಿನ್ನನ್ನು ಸಂಹಾರ ಮಾಡ್ತೇನೆ ಅಂತಂದು ಶಬ್ದವನ್ನು ಮಂತ್ರವನ್ನು ಉಚ್ಚಾರ ಮಾಡಿ ಆಮೇಲೆ ಚಂಡಿಗೆ ಬಲಿ ಕೊಡಬೇಕು ಅಥವಾ ದುರ್ಗಾಗೆ ಬಲಿ ಕೊಟ್ಟು ಆವಾಗ ಅದನ್ನು ಸ್ವೀಕಾರ ಮಾಡಬಹುದು. ಈ ರೀತಿ ಶಾಸ್ತ್ರದಲ್ಲಿ ಏನಿದೆ, ವಿಧಾನ ಇದೆ. ಆ ರೀತಿ ಮಾಡೋದ್ರಿಂದ ವ್ಯಕ್ತಿಗೆ ಏನಾಗೋದಿಲ್ಲ, ಪಾಪ ಉಂಟಾಗೋದಿಲ್ಲ. ಆದರೆ ಇದು ಈ ರೀತಿ ಯಾರು ಮಾಡ್ತಾ ಇದಾರೆ ಹೇಳ್ರಿ, ಜಗತ್ತಿನಲ್ಲಿ ಯಾರು ಮಾಡ್ತಾರಲ್ಲ? ಎಲ್ಲರೂ ಏನು ಮಾಡ್ತಾ ಇದಾರೆ, ಅಂಗಡಿಗೆ ಹೋಗ್ತಾರೆ, ನಾನ್ ವೆಜಿಟೇರಿಯನ್ ಅಥವಾ ಮಾಂಸನ ತಂದು ಮನೆಯಲ್ಲಿ ತಿಂತಾರೆ. ಆಮೇಲೆ ಕೆಲವರು ಹೊಸದಾಗಿ ಬಂದಿರಿ ಈ ಕಾರ್ಯಕ್ರಮದಲ್ಲಿ, ನೀವು ಏನಪ್ಪ ಇವರು ಮೊದಲನೇ ದಿವಸನ ಇದ್ರ ಬಗ್ಗೆ, ನಾವೆಲ್ಲ ಹಿಂದಕ್ಕೆಲ್ಲ ಭಗವದ್ಗೀತೆ ಭಾಗವತ್ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ವಿ, ಇದು ಇವತ್ತಿನ ದಿವಸ ನಿಮಗೆ ಕೇಳಲಿಕ್ಕೆ ಸಿಗ್ತಾ ಇದೆ. ಅದರ ಅರ್ಥ ಏನು, ಇದು ಕೂಡ ಒಂದು ಮಹತ್ವದ ವಿಷಯ, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ರೀತಿ ಶುರು ಮಾಡ್ರಿ. ಮಚ್ ಬಂತದ್ದು ಆಕಳು ಮತ್ತು ಅಲ್ಲಿ ನೋಡ್ತಾ ಇರ್ಬೇಕು ನೀವು, ಅದು ಆನ್ ಆಗ್ತಾ ಇಲ್ಲ ಅಂತ ಮಾಡ್ತಾ ಇರ್ಬೇಕು. ಆಕಳು ಮತ್ತು ಎತ್ತನ್ನು ಕೊಲ್ಲಬಾರದು, ಯಾಕೆ ಅವು ಈ ಮಾನವ ಜನಾಂಗಕ್ಕೆ ಅತ್ಯಂತ ಮಹತ್ವವಾದ ಒಂದು ವರದಾನ. ಕೃಷ್ಣನೇ ಕಳಿಸಿದಂಥ ಅವು ಏನು ವಿಶೇಷವಾದ ಅವನ ಭಕ್ತರು. ಆದ್ದರಿಂದ ಆಕಳು ಮತ್ತು ಎತ್ತನ್ನು ಎಂದಿಗೂ ನಾವೇನು ಮಾಡಬಾರ್ದು, ಈ ರೀತಿ ಮಾಡಬಾರ್ದು. ಆಮೇಲೆ ಬೇರೆ ಪ್ರಾಣಿಯನ್ನು ಕೊಂದ್ರೆ ನಡೀತಿದ್ದ ಅಂತ ನೀವು ಪ್ರಶ್ನೆ ಕೇಳ್ಬೋದು, ಅದು ನಡೆಯೋದಿಲ್ಲ. ಯಾಕಂದ್ರೆ ಕೃಷ್ಣ ಏನು ಹೇಳ್ತಾನೆ ಗೀತಾದಲ್ಲಿ, ಯಜ್ಞ ಶಿಷ್ಟಾಶಿನಂ ಸಂತೋ ಮುಚ್ಚಂತೆ ಸರ್ವಕಿಲ್ ವಿಷಯ ಭುಂಜತೆ ತೇ ತ್ವಗಂ ಪಾಪಂ ಏಪಚಂತಿ ಆತ್ಮಕಾರಣಾತ್. ಅರ್ಥಾತ್ ಒಬ್ಬ ವ್ಯಕ್ತಿ ಸಸ್ಯಾಹಾರ, ಸಸ್ಯಾಹಾರ ಅಂದ್ರೇನು, ಅಕ್ಕಿ ಬೇಳೆ ಸಸ್ಯಗಳು ಅಥವಾ ಕಾಯಿಪಲ್ಲೆ ಇಂಥದನ್ನು ಕೂಡ ಅಡುಗೆ ಮಾಡಿ ತಿಂದು ಕೂಡ ಅವನಿಗೆ ಪಾಪ ಬರ್ತದೆ. ನಾನ್ ವೆಜಿಟೇರಿಯನ್ ಮಾಂಸ ಬಿಡ್ರಿ, ದೂರ ಉಳಿತು. ಸಾಧಾರಣ ನೀವೇನು ಅಡುಗೆ ಮಾಡ್ತೀರಿ ಮನೆಯೊಳಗೆ, ಅದು ತಿಂದ್ರೂ ಕೂಡ ಒಬ್ಬ ವ್ಯಕ್ತಿ ಪಾಪ ಉಂಟಾಗ. ಯಾಕೆ, ಅವನು ವಿಷ್ಣುವಿಗೆ ಅದನ್ನ ಅರ್ಪಣೆ ಮಾಡಲಿಲ್ಲ. ವಿಷ್ಣುವಿಗೆ ಅಥವಾ ಕೃಷ್ಣಗೆ ಅರ್ಪಣೆ ಮಾಡದೇನೆ ನೀವೇನೇ ತಿಂದ್ರು ಅದೇನದು ಪಾಪ. ಗುಂಜತೈತೆ ತ್ವಗಂ ಪಾಪಂ ಏ ಪಚಂತಿ ಆತ್ಮ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಆ ಪಾಪವನ್ನು ವ್ಯಕ್ತಿ ತಿಂದ ಮೇಲೆ ಅವನಿಗೆ ಒಳ್ಳೇದು ಹೆಂಗಾಗ್ಲಿಕ್ಕೆ ಸಾಧ್ಯ? ಆದ್ರಿಂದ ಇಲ್ಲಿ ವೆಜಿಟೇರಿಯನ್ ಫುಡ್ನು ನಾವು ಚರ್ಚೆ ಮಾಡ್ತಾ ಇಲ್ಲ. ಅದು ಹಂಗಿರುವಾಗ ನಾನ್ ವೆಜಿಟೇರಿಯನ್ ಅಥವಾ ಮಾಂಸವನ್ನು ನಾವು ವ್ಯಕ್ತಿ ತಿಂದ ಅಂದ್ರೆ ಅವನಿಗೆ ನಿಶ್ಚಿತವಾಗಿ ಏನಾಗ್ತದ, ಕೆಡಕಾಗ್ತದೆ. ಆದ್ರಿಂದ ವಿಶೇಷವಾಗಿ ಆಕಳು ಮತ್ತು ಎತ್ತು. ಈಗ ಒಬ್ಬ ಸಾಧಾರಣ ವ್ಯಕ್ತಿಗೆ ಯಾರಾದರೂ ಕೊಲೆ ಮಾಡಿದ ಅಂದ್ರೆ ಅವನಿಗೆ ಏನು ಮಾಡ್ತಾರ? ಸಾಧಾರಣ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ ಏನಾಗ್ತದೆ, ಅವನಿಗೆ ಜೈಲ್ ಆಗ್ತದೆ ಇಲ್ಲ ಗಲ್ಲಾಗ್ತದೆ. ಆಮೇಲೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅವ ಕೊಲೆ ಮಾಡಿದ ಅಂದ್ರೆ ಮುಂದೇನಾಗ್ತದೆ? ಅಲ್ಲ ಅಂದ್ರೆ ಇಡೀ ಜಗತ್ತು ಅವನ ಬಗ್ಗೆ ಅವ್ನು ಕುತ್ಕೊಂಡು ಅವನ ಕುರಿತು ಮಾತಾಡ್ತಾರ, ಈ ವ್ಯಕ್ತಿ ಪ್ರಧಾನಮಂತ್ರಿನ ಕೊಂದಾನ ಅಂಥೇಳಿ ಅವನಿಗೆ ಹಂಗ ಬಿಡ್ತಾರ? ಸಾಧ್ಯನೇ ಇಲ್ಲ. ಸಾಧಾರಣ ವ್ಯಕ್ತಿ ಕೊಂದು ನೀವೇನೋ ಸ್ವಲ್ಪ ಆ ಕಡೆ ಕಡೆ ಹೊರಗಡೆ ಮಾಡಿ ಹಂಗ ಹೊರಗೆ ಬರಬಹುದು. ಆದ್ರೆ ಪ್ರಧಾನಮಂತ್ರಿ ಕೊಂದೆ ಅಂದಾದ್ರೂ ನೀವು ಉಳಿಲಿಕ್ಕೆ ಸಾಧ್ಯ ಇದೆಯಾ? ಅದೇ ರೀತಿ ಆಕಳು ಎತ್ತನ್ನು ಕೊಂದು ಯಾರು ಜೀವನ ಮಾಡ್ತಾನ ಅವನಿಗೆಂತೂ ಏನಿಲ್ಲ, ಉಳಿಗಾಲ ಅಂತೂ ಇಲ್ಲ. ಸಾಧಾರಣ ಪ್ರಾಣಿ ಕೊಂದ್ರು ಎಂದು ಸ್ವಲ್ಪ ಹೆಂಗ ದೇವ್ರು ಅವನಿಗೆ ಕ್ಷಮೆ ಮಾಡಬಹುದು. ಆದ್ರ ಈ ರೀತಿ ಮುಖ್ಯವಾದ ಆಕಳು ಮತ್ತು ಎತ್ತನ್ನು ಕೊಲ್ಲೋದ್ರಿಂದ ಅವನಿಗೆಂದೂ ಏನಿಲ್ಲ, ಉಳಿಗಾಲ ಇಲ್ಲ. ಆದ್ರಿಂದ ಈ ಸಮಾಜದಲ್ಲಿ ಅಶಾಂತಿ ಯಾಕೆ ಬೆಳೀತಾ ಇದೆ ಅಂದ್ರೆ ಈ ಕಾರಣದಿಂದ. ಅದರಿಂದ ಇಲ್ಲಿ ನಾವೇನು ನೋಡ್ತೀವಿ, ಈ ಸತ್ಸಂಗದಲ್ಲಿ ಕೃಷ್ಣನ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಆಸ್ತಿಕರಾದ್ವಿ, ನಾಸ್ತಿಕರಾಗಲಿಲ್ಲ. ನಾವು ಧರ್ಮ ರೀತಿಯಿಂದ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಮತ್ತು ಆಕಳು ಮತ್ತು ಎತ್ತುಗಳನ್ನ ನಾವು ಪೂಜೆ ಮಾಡ್ತೀವಿ. ಇವತ್ತು ಕರ್ಕೊಂಡು ಬರ್ತೀವಿ ಇಲ್ಲಿ, ಅದು ಆಕಳು ಎತ್ತದು ಅವ್ನು ಕರ್ಕೊಂಡು ಬಂದು ನಾವೇನು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಯಾಕೆ? ಯಾಕಂದ್ರೆ ಕೃಷ್ಣ ಈ ರೀತಿ ಹೇಳಿಕೊಡ್ತಾನೆ, ತಾನೇ ಸ್ವತಃ ಪೂಜೆ ಮಾಡ್ದ, ಮತ್ತು ಕೃಷ್ಣ ಏನು ಮಾಡ್ದ, ತಾನೇ ಎತ್ತುಗಳನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತದೆ. ಗೋ ರಕ್ಷೆ ಮಾಡ್ತಾ ಇದ್ದ ಮತ್ತು ಗೋ ಪೂಜೆ ಕೃಷ್ಣ ಸ್ವತಃ ಮಾಡ್ತಾ ಇದ್ದ. ಆದ್ರಿಂದ ಇದ್ರ ಪರಿಣಾಮ ಏನಾಗ್ತದ, ಈ ರೀತಿ ಮಾಡೋದ್ರಿಂದ ಏನಾಗ್ತದ, ಮೊದಲನೇದ್ದು ಕ್ಯಾನ್ಸರ್, ಏಡ್ಸ್ ಮತ್ತು ಡೆಂಗ್ಯೂ ಮತ್ತು ಮಲೇರಿಯಾ ಈ ರೀತಿ ಅತ್ಯಂತ ಭಯಾನಕವಾದ ರೋಗಗಳು ಈ ಜಗತ್ತಿಗೆ ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಏನು ಕಾರಣ? ಅಧಾರ್ಮಿಕತೆಯಿಂದ ಜೀವನ ಮಾಡೋದು, ನಾಸ್ತಿಕತೆಯಿಂದ ಜೀವನ ಮಾಡೋದು, ವಿಶೇಷವಾಗಿ ಗೋ ಹತ್ಯೆ ಮತ್ತು ಮಾಡೋದ್ರಿಂದ ಇದರಿಂದ ಹಿಂಗಾಗ್ತದೆ. ಮತ್ತು ಅತಿವೃಷ್ಟಿ ಅನಾವೃಷ್ಟಿ. ರಾಣೆಬೆನ್ನೂರಿಗೆ ಹೋಗಿದ್ದೆ ನಾ ಮೊನ್ನೆ. ಆಮೇಲೆ ನಮ್ಮ ಬ್ರದರ್ ಹೇಳ್ತಾ ಇದ್ದ, ಒಂದು ಎರಡು ವಾರದಿಂದ ಮಳೆ ಬಂತಂತಲ್ಲಿ. ಎಷ್ಟು ಮಳೆ ಬಂತು, ನಮ್ಮ ಮನೆಯೊಳಗೆ ನೀರು ಹೋಗಲಿಲ್ಲ, ಯಾಕಂದ್ರೆ ಮನೆ ಸ್ವಲ್ಪ ಎತ್ತರ ಇತ್ತು, ಉಳಿದವ್ರ ಮನೆ ಒಳಗೆಲ್ಲ ನೀರು ಹೊರಟು ಅಂದ್ರೆ ಅನಾವೃಷ್ಟಿ, ಅತಿವೃಷ್ಟಿ ಆಯ್ತು ಅಂದ್ರೆ ವಿಪರೀತ ಮಳೆ. ಆಮೇಲೆ ಈಗ 15 ದಿವಸದಿಂದ ಒಂದು ಹನಿನು ಮಳೆ ಇದೆ, ಹಿಂಗಂದ್ರೆ ಹೆಂಗೆ ನಡೀತು? ಆಮೇಲೆ ಒಂದು ಸರಿ ಮಳೆ ಆಗಿತ್ತು ಯಾವಾಗ, 2005 ಗೊತ್ತಾ ನಿಮಗೆ, ಬಾಂಬೆದೊಳಗೆ ಮಳೆ ಆಗಿತ್ತು ಗೊತ್ತೈತೆ? ಎಲ್ಲ ನೋಡಿರ್ಬೇಕಲ್ಲ ನೀವು, ಎದೊಳಗೆ ನೋಡಿದ್ರಿ, ಟಿವಿ ಒಳಗೆ ನೋಡಿದ್ರಿ, ಏನು ನೋಡಿದ್ರಿ? ಅತಿವೃಷ್ಟಿ. ಅದು ಮಳೆ ಎಷ್ಟಾಯ್ತಪ್ಪ ಅಂತಂದ್ರೆ, ಎಲ್ಲಿ ತನಕ ಹೋಯ್ತು ಅಂತಂದ್ರೆ, ಸಾವಿರಾರು ಜನ ಪ್ರಾಣ ಕಳ್ಕೊಂಡ್ರು. ಕಾರು ನೀರಿನೊಳಗೆ ತೇಲಿ ಹೋದವು, ಕಾರು ನೀರಿನೊಳಗೆ ತೇಲಿ ಹೋದ ನೋಡಿರೆ, ಈ ಮಣ್ಣಿಂದ ಇದು ಇದನ್ನ ದೋಣಿ ಬಿಡ್ತಾರಲ್ಲ ಸಣ್ಣ ಮಕ್ಕಳು, ಹಾಳಿ ದೋಣಿ ನೋಡಿರ, ಪೇಪರ್ ದೋಣಿ, ಅವ್ ಹೆಂಗ್ ತೇಲ್ಕೊಂಡು ಹೋಗ್ತಾವ ಹಂಗ. ಕಾರ್ ತೇಲ್ಕೊಂಡು ಹೋದ್ರು. ಕಾರ್ನೊಳಗನ ಕೆಲವ್ರು ಕುತ್ಕೊಂಡು ಅವ್ರದ್ದು ಜೀವನ ಪೂರ್ಣ ಜಲ ಸಮಾಧಿ ಆಗಿರುತ್ತೆ. ಆಮೇಲೆ ಮಲ್ನಾಡ್ದೊಳಗ ಮೂರನೇ ಅಂತಸ್ತಿದ ತನಕ ನೀರು ಬಂದಿತ್ತು. ಮಲ್ನಾಡ್ ಅಂತ ಒಂದು ಪ್ರದೇಶ ಐತಿ ಬೋರಿವಿಲಿ ಆ ಕಡೆಗೆಲ್ಲ. ಮೂರನೇ ಮನಿ ಇದ್ರ ತನಕ ಅಂದ್ರೆ ಪ್ರಭುಗಳದ ಮನಿ ಫಸ್ಟ್ ಫ್ಲೋರ್ ಒಳಗೆ, ಅದರೊಳಗೆ ಎರಡನೇ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ತನಕ ನೀರು ಬಂದಿತ್ತು ಲೆಕ್ಕ ಹಾಕಿ. ಅದಷ್ಟು ಅತಿವೃಷ್ಟಿ ಆದ ನಾವು ಅತಿ ಮಳೆ ರಾಣೆಬೆನ್ನೂರಲ್ಲಿ ಒಂದು ಮಳೆ ಆಗಿತ್ತು ಹೇಳಿದ್ರು ನನಗೆ 1998-99 ಆ ರೈಲ್ವೆ ಹಳಿ ಕೆಳಗೇನಿರ್ತದೆ ಭೂಮಿ ಇರ್ತದಿಲ್ಲ, ಭೂಮಿ ಏನಿದ್ದೇ ಇಲ್ಲ, ಅವು ಇದು ಇದ ವಯರ್ ಹೆಂಗೆ ಮ್ಯಾಲಿಂದ ಹಿಂಗೆ ಬಿಟ್ಟಿರ್ತೀರಿ ಹಂಗೆ ಕಾಣಿಸ್ತದೆ ಎರಡು ವಯರ್. ಹಾಂ, ಕೆಳಗಡೆಗೆ ಏನೈತಿ ಏನಿಲ್ಲ, ಅಂದರೆ ಈ ಕೆಳಗಡೆ ಪೂರ ಮಣ್ಣು ಕೊಚ್ಕೊಂಡು. ಆಮೇಲೆ ಕೆಲವು ಸರಿ ಮಳಿನೇ ಇಲ್ಲ, ಎಷ್ಟೋ ಸರಿ ಮಳಿ ಇಲ್ಲ. ಇವಾಗೆಲ್ಲ ಮಳಿ ಇಲ್ಲ ಅಂತಂದೆಲ್ಲ ನಮ್ಮ ಗೌಡರು ಹೇಳ್ತಾ ಇದ್ರು. ಮಳಿ ಇಲ್ಲ ಈಗ ಏನು ಮಾಡ್ಬೇಕು, ಬಿತ್ತಕ್ಕೆಂಗೆ. ಇದಕ್ಕೇನು ಕಾರಣ ಅಂದರೆ ಮುಖ್ಯವಾದ ಕಾರಣ ಪ್ರಕೃತಿ ಏನು ಮಾಡ್ತದೆ, ಪರಿಸರ ನಮಗೆ ಶಿಕ್ಷೆ ಕೊಡ್ತದೆ. ಜನರಿಗೆ ಇದು ಅರ್ಥ ಆಗೋದಿಲ್ಲ, ಯಾಕಂದ್ರೆ ಅವರು ಶಾಸ್ತ್ರ ಓದೋದಿಲ್ಲ. ಯಾವಾಗ ನಾವು ಪರಿಸರದ ವಿರುದ್ಧವಾಗಿ ಹೋಗ್ತೀವಿ ಅವಾಗ ಏನಾಗ್ತದೆ, ಈ ರೀತಿ ವಿಶೇಷವಾದ ಅನಾಹುತ ಉಂಟಾಗ್ತದೆ. ಮತ್ತು ಯುದ್ಧ ಮತ್ತು ಗಲಭೆ ಮತ್ತು ಆತಂಕ, ಎಲ್ಲಿ ನೋಡಿದ್ರು ಆತಂಕವಾದಿಗಳಾಗ್ಬಿಟ್ಟಾದ್ರೆ ಹೌದಲ್ಲ, ಶುರು ಮಾಡಿರ್ಬೇಕು ಆತಂಕವಾದಿ ಅಂದ್ರೆ ಇದು ಟೆರರಿಸಮ್ ಅಂತಾರೆ ಇಂಗ್ಲೀಷ್ನೊಳಗೆ. ಇದಕ್ಕೆಲ್ಲ ಏನು ಕಾರಣ, ಯುದ್ಧ ಯಾಕೆ ಆಗ್ತಾ ಇದ್ದಾವೆ, ಯಾಕಂದ್ರೆ ಯಾವಾಗ ನಾವು ಈ ರೀತಿ ಪ್ರಾಣಿಗಳನ್ನು ಬಲಿ ಕೊಡ್ತೀವಿ ಆ ಪರಿಸರ ಏನು ಮಾಡ್ತದೆ, ಮನುಷ್ಯರನ್ನ ಬಲಿ ಕೊಡ್ತದೆ. ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್ ಏನದ, ಎವ್ರಿ ಆಕ್ಷನ್ ಹ್ಯಾಸ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್. ಅಂದರೆ ನಾವು ಒಬ್ಬರಿಗೆ ಕೆಟ್ಟ ಮಾಡಿದ ಮೇಲೆ ನಮಗೆಂದು ಒಳ್ಳೇದಾಗುತ್ತೆ. ನಾವು ಯಾವಾಗ ಪ್ರಾಣಿಗಳಿಗೆ ಹಿಂಸೆ ಕೊಡ್ತೀವಿ ಆ ಹಿಂಸೆ ನಮಗೆ ವಾಪಸ್ ಬರ್ತದೆ. ಯಾವ ರೀತಿಯಲ್ಲಿ, ಯುದ್ಧ ಮತ್ತು ಆತಂಕ ರೂಪದಲ್ಲಿ. ಹುಬ್ಳಿ ಇಲ್ಲಿ ಹತ್ತಿರದಲ್ಲಿ ಇದೆ. ಹುಬ್ಳಿಗೆ ಏನಂತಾರ, ಯಾಕೆ ಛೋಟ ಬಾಂಬೆ ಅಂತಾರ, ಯಾಕಂದ್ರೆ ಬಾಂಬೆದೊಳಗೆ ಏನಾಗ್ತದೆ ಎಲ್ಲಾನು ಇಲ್ಲೇ ಆಗ್ತದೆ. ಬಾಂಬೆದೊಳಗೆ ಏನಾಗ್ತದೆ ಹೆಚ್ಚಾಗಿ, ಆತಂಕ, ಗಲಭೆ, ಕರ್ಫ್ಯೂ, ಬಾಂಬ್, ಆಮೇಲೆ ಹಿಂದೂ ಮುಸ್ಲಿಂ ಜಗಳ, ಅದೆಲ್ಲ ಬಾಂಬೆದೊಳಗೆ ಆಗ್ತದೆ. ಅದು ಇಲ್ಲೇ ಆಗ್ತದೆ. ಯಾಕೆ ಬಾಂಬೆದೊಳಗೆ ಆಗ್ತದೆ, ಬಾಂಬೆದೊಳಗೆ ಇವೆಲ್ಲ ಪಾಪಕರ್ಮ ಜಾಸ್ತಿ ಆಗ್ತದೆ ತಿಳಿತಾ. ಆಮೇಲೆ ಈಗ ಇಲ್ಲಿಷ್ಟು ಥಂಡಿ ಐತಿ, ದಿಲ್ಲಿ ಒಳಗೆ ಏನಾಗೈತೆ ಗೊತ್ತಾನೆ, 48°C ಐತಿ. ಎಷ್ಟೈತಿ ಎ ಸಿ ಒಳಗೆ ಕುಂತ್ರೆ ನಿಮಗೆ ಜೀವ ಉಳಿತೈತಿ, ಹೊರತು ಹೊರಗಡೆಗೆ ಬಂದ್ರೆ ಕರಿಗೆ ಹೋಗ್ಬೇಕಾಗ್ತಿ, ಅಷ್ಟು ಬಿಸಿಲಾಗ ಲೆಕ್ಕ ಹಾಕಿ. ಅಂದ್ರೆ ಉತ್ತರ ಭಾರತದೊಳಗೆ ಹಂಗೆ, ದಕ್ಷಿಣ ಭಾರತದೊಳಗೆ ಹಿಂಗೆ, ಆಮೇಲೆ ಒಂದು ಕಡೆಗೆ ಮಳೆ, ಒಂದು ಕಡೆಗೆ ಮಳಿನೇ ಇಲ್ಲ. ಇದಕ್ಕೆಲ್ಲ ಏನು ಕಾರಣ, ಈ ಮೂರು ಕಾರಣಗಳು ಇದರ ಪರಿಣಾಮ ಇದು. ಆದ್ದರಿಂದ ನಮ್ಮ ದುಃಖವನ್ನು ನೋಡಿ ನಮ್ಮ ತಾಯಿ ಕೂಡ ಅಳ್ತಾ ಇದೆ, ಮತ್ತು ಅದಕ್ಕೆ ಪರಿಹಾರನೂ ಕೊಡ್ತಾಳೆ. ಆ ಪರಿಹಾರ ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೇನು ಪರಿಹಾರ, ನಾವೆಲ್ಲರೂ ಆಕಳು ಮತ್ತು ಎತ್ತುಗಳನ್ನು ಏನು ಮಾಡಬೇಕು, ರಕ್ಷಣೆ ಮಾಡಬೇಕು ಮತ್ತು ಪೂಜೆ ಮಾಡಬೇಕು. ಅದು ಯಾವ ರೀತಿ ಅನ್ನೋದನ್ನು ನಾವು ಪ್ರಯತ್ನ ಮಾಡೋಣ. ಯಾಕಂದರೆ ಕಾರಣ ಏನು 33 ಕೋಟಿ ದೇವತೆಗಳು ಎಲ್ಲಿದ್ದಾರೆ, ಆಕಳು ಶರೀರ. ನಿಮ್ಮ ಗಣಪ್ಪ, ಆಮೇಲೆ ನಿಮ್ಮ ದುರ್ಗವ್ವ, ದ್ಯಾಮವ್ವ, ಆಮೇಲೆ ಮತ್ತೆ ಯಾರದಾರ, ಕರಿಯವ್ವ, ಲಕ್ಷ್ಮೀನಾರಾಯಣ, ಮತ್ತಾರ, ಎಲ್ಲ ದೇವಿ ದೇವತೆಗಳು, ಅಯ್ಯಪ್ಪ, ಆಮೇಲೆ ಕಾರ್ತಿಕೇಯ, ಶಿವ, ಬ್ರಹ್ಮ, ಅಗ್ನಿ, ಚಂದ್ರ, ವಾಯು, ವರುಣ, ಎಲ್ಲರೂ ಕೂಡಿದ್ರೆ ಎಷ್ಟಾಗ್ತದೆ, ಅವರೆಲ್ಲರೂ ಎಲ್ಲದಾರ. ನಾವು ಗಣಪತಿಗೆ ಪೂಜೆ ಮಾಡ್ತೀವಿ, ಗಣಪತಿಗೆ ಈಗ ಬರ್ತದೆ ಗಣಪತಿ ಹಬ್ಬಕ್ಕೆ ಎಷ್ಟು ಖರ್ಚಾಗ್ತದೆ, ಬಾಂಬೆದೊಳಗೆ 1,00,000,000 ಹಣ ಖರ್ಚು ಮಾಡ್ತೀವಿ ಒಂದು ಗಣಪತಿ ಪೂಜೆ ಮಾಡ್ಲಿಕ್ಕೆ. ಆಮೇಲೆ ಒಂದು ವಾರದ ಮೇಲೆ ಅವನಿಗೆ ನೀರಿಗೆ ಎತ್ತಿ ಹಾಕ್ತಾರೆ ವಾಪಸ್. ಆ ಗಣಪತಿ ಮತ್ತು ಎಲ್ಲ ದೇವಿ ದೇವತೆಗಳು ಆಕಳದಲ್ಲಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಶಾಸ್ತ್ರದಲ್ಲಿ ವೇದದಲ್ಲಿ ಬರ್ತದೆ. ಮತ್ತು ಅಂಥ ಆಕಳಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಅಗೌರವ ತೋರಿಸೋದು ಅಥವಾ ಅವಕ್ಕೆ ಬಂದ್ರೇನು ಇಲ್ಲಕ್ರೇನು, ಎಲ್ಲರೂ ಆಕಳ ಏನು ಮಾಡಾಕತ್ತಾರ, ಈಗ ಆಕಳ ಸಾಕೋದು ಕಠಿಣ ಅಂತ ಹೇಳಿ ಎಲ್ಲರೂ ಕಸಾಯಿಖಾನೆ ಕಳಿಸ್ತಾರೆ. ಹಂಗಾಗಬಾರ್ದು. ಯಾಕಂದ್ರೆ ಆಕಳದಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ. ಆದ್ದರಿಂದ ಆಕಳ ಪೂಜೆ ಮಾಡೋದಂದ್ರೇನು, ಎಲ್ಲ ದೇವಿ ದೇವಿಗಳು ಪೂಜೆ ಮಾಡೋದಂದ್ರೂ. ಎರಡನೇ ಕಾರಣ ಏನು, ಲಕ್ಷ್ಮಿ ಆಕಳಿನ ಹಿಂಭಾಗದಲ್ಲಿ ನೆಲೆಸಿರುತ್ತಾಳೆ. ಎಲ್ಲಿಯಿಂದ ಆಕಳ ಮೂತ್ರ ಬರ್ತದೋ ಅಲ್ಲಿ ಲಕ್ಷ್ಮಿ ಇದ್ದಾಳೆ. ಭಾಗ್ಯದ ಲಕ್ಷ್ಮಿ, ಬಾರಮ್ಮ 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 ಅಂತ ಕರೀತಾ ಇದಾರೆ ಎಲ್ಲರೂ, ಹೌದಾ? ಆದ್ರೆ ಮನೆಯೊಳಗೆ ಯಾರು ಲಕ್ಷ್ಮಿ ಬರೋದಿಲ್ಲ. ಆದ್ರೆ ಆಕಳಿಗೆ ಮನೆ ಕರ್ಕೊಂಬಂದ್ರೆ ಆಕಳ ಹೊಲಸು ಮಾಡ್ತದ್ರಿ, ಆಕಳಿಗೆ ಹೆಂಗ್ ಕರ್ಕೊಂಡ್? ಇವತ್ತು ನಾವು ಆಕಳಿಗೆ ಕರ್ಕೊಂಡ್ ಬರ್ತೇವೆ ಇಲ್ಲಿ, ಮನೆ ಸರನು ಕರ್ಕೊಂಡ್ ಬರ್ತೇವೆ. ಯಾಕಂದ್ರೆ ನಿಮ್ ಮನೆಗೆ ಬೇಕ, ಮನೆಗೆ ಲಕ್ಷ್ಮಿ ಬರ್ಬೇಕಂದ್ರೆ ಆಕಳಿಗೆ ಕರ್ಕೊಂಡ್ಬರಿ, ಆಕಳನ ಲಕ್ಷ್ಮಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇದಕ್ಕೇನು ಕಾರಣ, ಇದಕ್ಕೆ ಉದಾಹರಣೆ ಏನು? ಅದರಿಂದ ತಿರುಪತಿ ಬಾಲಾಜಿ ಮಂದಿರದೊಳಗೆ ಏನ್ ಮಾಡ್ತಾರ, ಬೆಳಗ್ಗೆ ಎಬ್ಬಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಯಾರನ್ನ, ಆಕಳನ್ನ ಕರ್ಕೊಂಡೋಗಿ ಹಿಂದಿನ ಭಾಗ ತೋರಿಸ್ತಾರ ಆಕಳಿಗೆ. ಹಾ, ಆವಾಗನ ವೆಂಕಟರಮಣ ಕಣ್ಣು ತೆಗೆಯೋದು, ಅಲ್ಲಿ ತನಕ ಕಣ್ಣು ತೆಗೆಯೋದಿಲ್ಲ. ಹಾ, ಯಾಕಂದ್ರೆ ಎದುರಿಗೆ ಈಗ ನೀವ್ ಯಾರ ಮುಖ ನೋಡ್ತೀರಿ, ಎದ್ದು ಕೂಡಲೇ ಯಾರ ಮುಖ ನೋಡ್ತೀರಿ? ಹಾ, ನೋಡ್ಬೇಕಾದಲ್ಲ. ಅದೇ ರೀತಿ ಕೃಷ್ಣ ಯಾರ ಮುಖ ನೋಡ್ತಾನ, ತನ್ನ ಭಕ್ತರ ಮುಖ ನೋಡ್ತಾನ. ತನ್ನ ಭಕ್ತರು ಯಾರು? ಕೃಷ್ಣನಿಗೆ ಸರ್ವಶ್ರೇಷ್ಠ ಭಕ್ತರು ಯಾರು? ರಾಧಾರಾಣಿ. ಅಥವಾ ವಿಷ್ಣುವಿಗೆ ಸರ್ವಶ್ರೇಷ್ಠ ಭಕ್ತರು ಯಾರು? ಲಕ್ಷ್ಮಿ. ಎಲ್ಲಿದ್ದಾಳೆ ಲಕ್ಷ್ಮಿ? ಎಲ್ಲಿದ್ದಾಳೆ? ಕೋಲಾಪುರದಾಳೆ. ಬಾರ ಅಂದ್ರೆ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಇವರು? ಆಕಳ ಕರ್ಕೊಂಡು ಹೋಗ್ತಾರೆ. ಆಕಳ ಹಿಂಭಾಗದಿಂದ ತೋರಿಸಿ ಅವಾಗ ತಿರುಪತಿ ಬಾಲಾಜಿ ಹೇಳಪ್ಪ ಅಂದ್ರೆ ಹೇಳ್ತಾನೆ, ಅಲ್ಲಿವರೆಗೆ ಹೇಳೋದಿಲ್ಲ. ಹೇಳ್ತಾ ಅದೇ ರೀತಿ ಸಿಂಹಾಚಲಂದೊಳಗ ನರಸಿಂಹ ಮಂದಿರ ಇದು ದೊಡ್ಡದು, ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಏನ್ ಮಾಡ್ತಾರೆ, ಬೆಳಿಗ್ಗೆ ಎಬ್ಬಿಸ್ಲಿಕ್ಕೆ ಆಕಳವನ್ನು ಕರ್ಕೊಂಡು ಹೋಗ್ತಾರೆ. ಆಕಳ ಹಿಂಭಾಗ ತೋರಿಸಿದ ಮೇಲೇನು ಕೂಡ ನರಸಿಂಹದೇವ ಹೇಳ್ತಾನೆ. ಹೇಳ್ತಾ ಆದ್ರಿಂದ ಆಕಳು ಎಷ್ಟು ಪ್ರಿಯ ದೇವರಿಗೆ ಅಂದ್ರ ಹಿಂಗಿದೆ ನೋಡ್ರಿ. ಆಕಳವನ್ನು ಸೀದೆ ದೇವಸ್ಥಾನಕ್ಕೆ ಗರ್ಭಗುಡಿಯೊಳಗೆ ಕರ್ಕೊಂಡು ಹೋಗಿ ಆಕಳ ಮುಖ ತೋರಿಸಿದ, ಆಕಳ ಹಿಂಭಾಗ ತೋರಿಸಿದ ಮೇಲೆ ಕೃಷ್ಣ ಹೇಳ್ತಾನೆ. ಆಕಳ ಮುಖನೂ ಅಲ್ಲ, ಆಕಳ ಹಿಂಭಾಗ. ಆದ್ರಿಂದ ಯಾವ ರೀತಿ ನಮಗೆ ಆಕಳು ಸಹಾಯ ಮಾಡ್ತಾಳೆ, ಯಾವ ರೀತಿ ನಮಗೆಲ್ಲ ಸೌಭಾಗ್ಯವನ್ನು ಕೊಡ್ತಾಳೆ, ಈ ರೀತಿ ಆಕಳು ಇದೆಲ್ಲ ದೇವರಿಗೆ ಆಯ್ತು, ಹೌದಲ್ಲ? ಈಗ ನಾವಾಗ ನಾವು ಹೇಳಲಿಕ್ಕೆ ನಮಗೊಂದು ಅಲರಾಮ್ ಸಾಕು, ನಮಗೆ ಆಕಳನ ಬೇಕು ಅಂತ ನಾವು ನಾಳೆ ಹೇಳಕ್ ಆಗೋದಿಲ್ಲ, ಏ ಆಕಳ ಕರ್ಕೊಂಬರ್ರಿ ಅಂತ. ಆಕಳ ನಮಗೂ ಕೂಡ ಏನು ಮಾಡ್ತದ, ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾಳೆ. ಅದು ಏನು ಅನ್ನೋದನ್ನು ಪ್ರಯತ್ನ ಚರ್ಚೆ ಮಾಡಿ. ಮೊದಲನೇದೇನು ಬರ್ತದೆ, ಬರ್ತಾ ಇಲ್ಲ. ಮೊದಲನೇದು ಗೊಬ್ಬರ. ಜನರು ಏನು ತಿಳ್ಕೊಂಡಾರ, ಆಕಳು ಇರೋದಕ್ಕೆ ಆಕಳ ಆಕಳಿಂದ ಏನು ಸಿಗ್ತದೆ? ಹಾಂ, ಆಕಳಿಂದ ಹಾಲು. ಅದು ಕೊನೆಗೆ ಚರ್ಚೆ ಮಾಡ್ತೀವಿ ನಾವು. ಮೊಟ್ಟ ಮೊದಲಿಗೆ ಏನು ಚರ್ಚೆ ಮಾಡ್ತೀವಿ, ಗೊಬ್ಬರ ಬಗ್ಗೆ ಚರ್ಚೆ ಮಾಡಿ. ಯಾಕೆ ಗೊಬ್ಬರ? ಇದು ಗೋಬರ, ಗೋಬರ ಅಂತಾರ ಅದಲ್ಲ, ಗೋಬರ್ ಅಂತಾರ ಇಂಗ್ಲೀಷ್ ಒಳಗೆ, ಅಥವಾ ಹಿಂದಿ ಒಳಗೆ. ಗೋಬರ್ ಅಂದ್ರೆ ಗೋಬರ್ ಅಲ್ಲ, ಅದು ಗೋವರದಾನ ಅಂದ್ರೆ ಆಕಳು ಕೊಟ್ಟಂತ ವರದಾನ, ಅದು ಗೋವರ, ಅದು ಗೋಬರ ಆಗಿದೆ ಇವಾಗ. ಅದರಿಂದ ಆಕಳು ನಿಮಗೆ ವಿಶೇಷವಾಗಿ ಕೊಡ್ತಾ ಇದೇನು, ಅದು ಹಾಲು ಮೊಸರು ಅದಲ್ಲ, ಅದು ಕೊಡ್ತದ. ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆಕಳು ಏನು ಕೊಡ್ತದ, ಗೋಬರ. ಅದ ಆ ಗೊಬ್ಬರ ನಾವೇನ್ ಮಾಡಿದ್ರು, ತಿನ್ನೋಕೆ ನಮ್ಗೇನ್ ಕೆಲ್ಸಕ್ಕೆ ಬರೋದಿಲ್ಲ. ಆದ್ರೆ ಅದು ಹೊಲಕ್ಕೆ ಏನಾಗ್ತದೆ, ಅದರಿಂದ ಹೊಲಕ್ಕೆ ಒಂದು ಒಳ್ಳೆ ಶಕ್ತಿ ಬರ್ತದೆ. ಆದ್ರಿಂದ ಹೋಗ್ತಾ ಇರ್ತದೆ ಆಗಿಂದಾಗ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಬಂದ್ ಮಾಡ್ಬಿಟ್ರು. ಈ ರೀತಿ ಆಮೇಲೆ ಗೊಬ್ಬರದಿಂದ ನಾವೇನ್ ಮಾಡ್ಬೋದು, ಹೊಲಕ್ಕೆ ಗೊಬ್ಬರ ಹಾಕ್ಬೋದು. ಆಮೇಲೆ ಅದ್ರ ಬದಲಾಗಿ ಈಗೆಲ್ಲ ಏನ್ ಮಾಡ್ತಿದಾರೆ ಜನ, ಫರ್ಟಿಲೈಸರ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದಾರೆ. ರಾಸಾಯನಿಕ ಗೊಬ್ಬರ ನೀವು ಹಾಕೊಂಡು ಹೋದ್ರೆ ಒಂದು 10-20 ವರ್ಷಕ್ಕೆ ಭೂಮಿ ಏನಾಗ್ತದೆ, ಪೂರ ಬರಡಾಗಿ ಹೋಗ್ತದೆ. ಮುಂದೆ ನೀವು ಅಲ್ಲಿ ಏನು ಬೆಳೆದ್ರು ಬೆಳೆಯಕ್ ಸಾಧ್ಯ ಇಲ್ಲ. ಆದ್ರೆ ಗೊಬ್ಬರ ಇಡ್ತಾ ಇಲ್ಲ, ಯಾಕಂದ್ರೆ ಆಕಳನ್ನು ಸಾಕ್ತಾ ಇಲ್ಲ. ಆಮೇಲೆ ಆಕಳ ಸಾಕ್ಲಿಕ್ಕೆ ಆಳ ಬೇಕು, ಹೌದಲ್ಲ? ಈಗ ಹಳ್ಳಿಗೆ ಹೋಗಿದ್ದೆ ನಾನು ಮೊನ್ನೆ ಹೆಬ್ಸೂರು ಕಿರೇಸೂರಿನೊಳಗೆ, ಅಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ನೋಡ್ರಿ, ಹಳ್ಳಿ ಒಳಗೆ ಅದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು? ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಅಲ್ಲಿ ಸೈನ್ಸ್ ಕಾಲೇಜು, ಅಲ್ಲಿ ಕಾಮರ್ಸ್ ಕಾಲೇಜು, ಮತ್ತು ಅಲ್ಲಿ ಹಳ್ಳಿ ಹಳ್ಳಿಗೆ ಊರು ಊರಿಗೆ ನೀವು ಕಾಲೇಜ್ ಮಾಡಿದ್ರೆ, ಆಮೇಲೆ ದನ ಕಾಯವ ಅಂತಂದು ನೀವು ಕರೆದ್ರೆ ಮತ್ತೆ ಯಾರು ದನ ಕಾಯಲ್ ಬಿಟ್ಟೇ ಬಿಡ್ತಾರೆ, ಎಲ್ಲರೂ ಕಾಲೇಜ್ಗೆ ಹೋಗೋದ ಕೆಲಸ ಮಾಡ್ತಾರೆ ಹೇಳ್ತಾ. ಮತ್ತು ಹಂಗಾದ್ರೆ ಮತ್ತು ಆಕಳನ್ನ ಕಾಯೋರು ಯಾರು? ಆಕಳ ಕಾಯೋರಿಲ್ಲ ಅಂದ್ಕೊಳ್ಳಿ, ಆಕಳಿಗೆ ಏನು ಮಾಡ್ತಾಯಿದ್ರೆ ಕಳಿಸ್ತದ, ಯಾಕಂದ್ರೆ ಅಲ್ಲಿ ಆಕಳ ಮಾಂಸ ತಿನ್ನೋರು ಜಾಸ್ತಿ ಆಗಿದ್ದಾರೆ, ಇಲ್ಲ ಆಕಳ ನೋಡೋರು ಯಾರೂ ಇಲ್ಲ, ಮತ್ತು ಹಿಂಗಾದ್ರೆ ಮುಗಿದ. ಮತ್ತು ಹಿಂಗಾಗಿ ಏನಾಗಿದೆ, ಏನು ಮಾಡ್ತಾರೆ, ರಾಸಾಯನಿಕ ಗೊಬ್ಬರ ತಂದು ಹಾಕ್ತಾರೆ, ಅದರಿಂದ ಏನಾಗ್ತಾಯಿದೆ, ಭೂಮಿ ಬರಡಾಗ್ತದೆ ಕೆಲವೇ ಸಮಯ. ಆಮೇಲೆ ಆ ರಾಸಾಯನಿಕ ಇದು ಗೊಬ್ಬರ ಏನಿದಲ್ಲ, ಅದರಿಂದ ಮಾಡಿದಂಥ ಏನು, ಈಗ ನಾವೇನು ತಿಂತಾ ಇದ್ದೀವಿ, ಅದರಿಂದ ಮಾಡಿದ್ದು ಕಾಯಿಪಲ್ಯ, ಆಮೇಲೆ ಅದರಿಂದ ಮಾಡಿದಂಥ ಧಾನ್ಯಗಳನ್ನು ತಿಂತಾಯಿದ್ವಿ, ಆದ್ದರಿಂದ ನಮಗೆ ಶಕ್ತಿ ಅನ್ನೋದು ಇಲ್ಲ. ಹಿಂದಿನ ಕಾಲದಲ್ಲಿ ನಿಮ್ಮ ಇವ್ರು ನಿಮ್ಮ ತಂದೆಯವರಿದ್ದರು, ಎಷ್ಟು ವರ್ಷ ಆದವ್ರಿಗೆ, 93 ವರ್ಷದ ತನಕ ಅವರಿಗೆ ಒಂದು ದಿವ್ಸನೂ ಅವ್ರು ಚಸ್ಮಾ ಹಾಕಲಿಲ್ಲ, ಹಾಕಿದ್ರೆ ಕೊನೆ ತನಕ ಚಸ್ಮಾ ಹಾಕಲಿಲ್ಲ, ಆಮೇಲೆ ಕೈಯೊಳಗೆ ಇದು ಇತ್ತ ಬಡಿಗೆನೂ ಇದ್ದಿದ್ರು, ಹಂಗೆ ನಡೀತದೆ 93 ವರ್ಷದ ತನಕ ಲೆಕ್ಕ ಆಗ. ಯಾಕೆ ಅವಾಗಿನ ಕಾಲದೊಳಗೆ ಆ ಧಾನ್ಯ ಆ ಹಾಲು ತುಪ್ಪ ತಿಂದು ಬೆಳೆದವರು. ಈಗ ನಾವೆಲ್ಲ ಏನು ತಿಂತಾ ಇದ್ದೀವಿ, ರಿಲಯನ್ಸ್ ಫ್ರೆಶ್ ತಿಂತಾ ಇದ್ದೀವಿ, ಹೌದಲ್ಲ? ಅವು ಇಷ್ಟು ದೊಡ್ಡ ದೊಡ್ಡ ಅವೇನು ಇವು ಡೊಣಗಾಯ್, ಇಷ್ಟು ದೊಡ್ಡ ಡೊಣಗಾಯ್ ಅಂದ್ರೆ ನೋಡ್ರಿ ನೀವು, ಡೊಣಗಾಯ್ ಇಷ್ಟಿರ್ಬೇಕು. ಆಮೇಲೆ ಇದು ಏನು ಫ್ಲವರ್ ಇಂತಿಂತ ದೊಡ್ಡ ದೊಡ್ಡ, ಆ ಕುಂಬಳಕಾಯಿ ಇಷ್ಟು ದೊಡ್ಡ ದೊಡ್ಡ ಕುಂಬಳಕಾಯಿ ಅಂತ ತಿನ್ನೋದಲ್ಲ. ಆಮೇಲೆ ಇವು ಏನು ಆ ಹಾಲು ಕುಂಬಳಕಾಯಿ ಇಲ್ಲಿಂದ ಹಿಡಿದು ಅಲ್ಲಿ ತನಕ, ಬೀನ್ಸ್ ಇಷ್ಟು ದೊಡ್ಡ ದೊಡ್ಡ ಅಂದ್ರೆ ನೋಡೋರ್ಗೆ ಏನು ಕಾಣಿಸ್ತದ, ಈ ದೊಡ್ಡದಿತ್ತಂದ್ರೆ ಜಾಸ್ತಿ ಆದಲ್ಲ, ಅದ್ರೊಳಗೆ ಏನೈತಿ, ಅದ್ರೊಳಗೆ ಏನು ತುಂಬ ಲೆಕ್ಕ ಹಾಕ್ತಾ ಇಲ್ಲ, ಅದ್ರೊಳಗೆ ಏನು ತುಂಬಿದ, ಇದು ರಾಸಾಯನಿಕ ಪದಾರ್ಥಗಳು ತುಂಬಿದಾವೆ, ಅದ್ರ ಹೊಟ್ಟೆಯೊಳಗೆ ಏನು ಹೋಗ್ತಾ ಇದಾವೆ, ಮತ್ತು ವಿಷ ಹೋಗ್ತಾ ಇದೆ. ಮತ್ತು ಹಿಂಗಾದ್ರೆ ಮತ್ತು ಯಾವ ಕಾಲದೊಳಗೆ ನಮಗೆ ಶಕ್ತಿ ಬರಬೇಕು? ಪೃಥ್ವಿರಾಜ್ ಚೌಹಾಣ್ ಇದ್ದ, ಅವನು ಯಾವಾಗ ಖಡ್ಗ ಎತ್ತಿದ್ದ, ಅದ್ರ ಖಡ್ಗದ ಇದು ಎಷ್ಟಿತ್ತು ಭಾರ, 130 ಕೆಜಿ, 130 ಕೆಜಿ ಎದ್ರದ್ದು ಭಾರ ಇತ್ತು ಅಂದ್ರೆ ಅವ ಎಷ್ಟಿರ್ಬೇಕು ಹಂಗಂದ್ರೆ, ಅವ ನಿಮ್ಗೆ 130 ಅವ್ನ ಕೈಯೊಳಗೆ ನೀವು ಹಿಡಿಯಕ್ ಕೊಡ್ತೀವಿ ಅಂದ್ರೆ ಅವನ ಹೆಂಗಿರ್ಬೇಕು, ಅಂಥವ್ ಎರಡು ಇಟ್ಕೊಂಡು ಅಡ್ಡಾಡ್ತಿದ್ದ ಅವ, ಯಾಕೆ ಒಂದು ತನ್ನ ಸಲುವಾಗಿ, ಇನ್ನೊಂದು ಯಾರಿಗೆ, ಎದುರಾಳಿಗೆ. ಯಾಕೆ ಒಂದ್ ವೇಳೆ ಅವನ ಹತ್ರ ಅವನದು ಖಡ್ಗ ಮುರಿತಂದ್ರ ಇವನೇನ್ ಮಾಡ್ತದ, ಅವನ ಜೊತೆಗೆ ಹೊರಡಂಗಿಲ್ಲ, ಅವನ ಜೊತೆಗೂ ಖಡ್ಗ ಇರಬೇಕು, ಅದ್ರ ಸಲುವಾಗಿ ಅವನದು ಇವನ ಕ್ಯಾರಿ ಮಾಡ್ತದ. ಅಂದ್ರೆ 260 ಕೆಜಿ ಹಿಡ್ಕೊಂಡು ಅವ ಕುದುರೆ ಮೇಲೆ ಕುತ್ಕೊಂಡು ಕುದುರೆಗೆ ಎಷ್ಟು ಕಟ್ಟಿರ್ಬೇಕು, ಆ 260 ಪ್ಲಸ್ ಇವನೊಂದು 300-500 ಕಿಲೋ ಇರ್ಬೇಕು ಅವ, ಅವ್ರದೆಲ್ಲ ಭಾರ ಹೊತ್ಕೊಂಡು ಆ ಕುದುರೆ ಓಡ್ತಾ ಇತ್ತು. ಕುದುರೆ ಏನ್ ತಿಂತದ, ಹುಲ್ಲಿನೊಳಗೆ ಅಷ್ಟು ಶಕ್ತಿ ಐತೆ ನೋಡ್ರಿ. ಆದ್ರಿಂದ ರಾಸಾಯನಿಕ ಪದಾರ್ಥದಿಂದ ನಾವು ಎಲ್ಲ ತಿಂತಾ ಇದ್ದೀವಿ, ಇದರಿಂದ ಏನಾಗ್ತದ, ಈಗಾಗಲೇ ನೋಡ್ತಾ ಇದ್ದೀವಿ ಇಷ್ಟೆಲ್ಲ ರೋಗಗಳು ಬರ್ತಾ ಇದಾವೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಗೊಬ್ಬರ ಏನೈತಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಗೋ ವರ, ಇದು ವರದಾನ, ಆಕಳು ಕೊಟ್ಟಂತ ವರದಾನನ ಗೊಬ್ಬರ ಅಥವಾ ಗೋವರ ಅಥವಾ ಗೋವರದಾನ್ ಅಂತಂದು ಹೇಳ್ತೀವಿ. ಆದ್ರೆ ಆಕಳ ಗೊಬ್ಬರ ಯಾರು ಮುಟ್ಟಾಗೂ ಇಷ್ಟಪಡೋದಿಲ್ಲ, ಸಾಕ್ಬೇಡ. ಆಮೇಲೆ ಆಕಳದಿಂದ ಏನಾಗ್ತದೆ, ಇದು ಗೊಬ್ಬರದಿಂದ ಏನಾದ್ರೆ ಕುಳ್ಳು ಮಾಡ್ಬೋದು, ಕುಳ್ಳಿನಿಂದ ಅಡಿಗೆ ಮಾಡ್ಬೋದು. ಈಗೆಲ್ಲ ಗ್ಯಾಸ್, ನಿನ್ನೆ ನಾವಿಲ್ಲಿ ಗ್ಯಾಸ್ ತಂದಿಟ್ರಿ ಇಲ್ಲಿ ಒಂದು ಅದಲ್ಲ, ಆದ್ರೆ ಮೊದಲಿನ ಕಾಲದೊಳಗೆ ಏನ್ ಮಾಡ್ತಾರೆ, ಕುಳ್ಳಿನಿಂದ ಅಡಿಗೆ ಮಾಡ್ತಾರೆ. ಮತ್ತು ದಂತ ಮಂಜುನ, ಹಲ್ಲು ತಿಕ್ಕಕ್ಕೆ ನಾವು ಕೋಲ್ಗೇಟ್ ಉಪಯೋಗಿಸ್ತೀವಿ, ಹೌದಲ್ಲ? ಕೋಲ್ಗೇಟ್ ಉಪಯೋಗಿಸ್ಬಾರ್ದು. ಅದ್ರೊಳಗೆ ಏನಿರ್ತದೆ ಗೊತ್ತ ನಿಮ್ಗೆ, ಏನಿರ್ತದ, ಆಕಳ ಎಲುಬಿನ ಪುಡಿ ಇರ್ತದೆ. ಏಕಾದಶಿ ಮಾಡ್ತೇವೆ, ಏಕಾದಶಿ ದಿವಸ ಇವತ್ತು ಏಕಾದಶಿ ಇತ್ರಿ, ಮುಖ ತೊಳ್ಕೋಬೇಕು. ಮೊಟ್ಟ ಮೊದಲು ಏನು ಇಟ್ಕೊಳ್ತೀವಿ ಬಾಯಾಗಿ, ನಾವು ಆಕಳದ ಎಲುಬಿನ ಪುಡಿ ಇಟ್ಕೊಂಡ್ರೆ ಯಾವ ರೀತಿ ಏಕಾದಶಿ ಆಗ್ತದೆ ನಮ್ದು, ಯಾವ ರೀತಿ ನಾವು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ. ನಾವು ಕೃಷ್ಣ ಭಕ್ತಿ ಮಾಡ್ತೇವೆ ರೀ, ನಾವು ಏಕಾದಶಿ ಮಾಡ್ತೀವಿ, ನಾವು 16 ಮಾಳ ಮಾಡ್ತೀವಿ, ನಾವು ಸತ್ಸಂಗಕ್ಕೆ ಹೋಗ್ತೀವಿ, ಆದ್ರೆ ನೀವೇನು ತಿಕ್ತಾ ಇದ್ದೀರಿ, ಆದ್ರಿಂದ ಇವೆಲ್ಲ ಬಿಡಬೇಕು. ಇದಕ್ಕೆಲ್ಲನು ಪರ್ಯಾಯ, ಇದಕ್ಕೆಲ್ಲನು ಆಲ್ಟರ್ನೇಟಿವ್ ಇದೆ, ದೇವ್ರು ಕೊಟ್ಟು ಹೋಗಿದ್ದಾನೆ. ಅದನ್ನ ಅದೇನು ದಂತ ಮಂಜನ್ ಹಲ್ಲು ತಿಕ್ಕಲಿಕ್ಕೆ ಏನಿರ್ಬೇಕು ಅದು. ಈಗ ಇವ್ರು ಏನ್ ಮಾಡ್ಬಿಟ್ಟಿದಾರ ಅಂತಂದ್ರ, ಆಧುನಿಕ ವಿಜ್ಞಾನಿಗಳು ಯಾವ್ದನ್ನ ಹೊಟ್ಟಿಯೊಳಗೆ ಇಟ್ಕೋಬೇಕು ಅದನ್ನ ವಿಷ ಮಾಡಿದಾರ, ಯಾವ್ದನ್ನ ಬಾಯಿಗೆ ಇಟ್ಕೋಬೇಕು ಅದನ್ನ ಏನ್ ಮಾಡಿದಾರ, ಸಿಹಿ ಮಾಡಿದಾರ. ಹೊಟ್ಟಿಯೊಳಗೆ ಏನ್ ಇಟ್ಕೋಬೇಕು, ಔಷಧ ಇಟ್ಕೋಬೇಕಿಲ್ಲ. ಔಷಧ ಎಲ್ಲಿಂದ ಬರ್ತದ, ಔಷಧ ಎಲ್ಲ ರಾಸಾಯನಿಕ ಎಲ್ಲ. ನೀವು ಏನು ಇವು ಇಂಗ್ಲಿಷ್ ಮೆಡಿಸಿನ್ ತಗೊಳ್ರಿ, ಅವೆಲ್ಲ ಹೆಂಗಿರ್ತಾವ, ವಿಷ ತಿನ್ನಾಕ ಹೆಂಗಿರ್ತದ, ಅದ ವಿಷ ಇದು ನನಸ್ತದೆ. ಆದ್ರೆ ಆಯುರ್ವೇದಿಕ್ ಔಷಧ ಹೆಂಗಿರ್ತಾವೆಲ್ಲ, ಸಿಹಿ ಇರ್ತದ. ಆಯುರ್ವೇದಿಕ್ ಔಷಧಿ ಹೆಚ್ಚಾಗಿ ಎಲ್ಲ ಆಯುರ್ವೇದಿಕ್ ಔಷಧಿ ಏನಂತಾರ, ಜೇನುತುಪ್ಪದೊಳಗೆ ತಗೊಳ್ರಿ ಅಂತ ಹೇಳ್ತಾರೆ, ತುಪ್ಪದೊಳಗೆ ತಗೊಳ್ರಿ ಅಂತ ಹೇಳ್ತಾರೆ. ಹೊಟ್ಟೆಯೊಳಗೆ ಯಾವ್ದು ಹೋಗ್ಬೇಕು ಅದು ಸಿಹಿ ಇರಬೇಕು, ಬಾಯ ಒಳಗೆ ಯಾವ್ದಿರ್ಬೇಕು ಅದು ಕಹಿ ಇರಬೇಕು. ದಂತ ಮಂಜನದ ಇಟ್ಕೊಂಡ್ರೆ ನೀವು ಬಾಯ ಒಳಗೆ ನುಂಗೋದಿಲ್ಲ. ಸಣ್ಣ ಮಕ್ಕಳಿಗೆ ಏನ್ ಮಾಡಿಬಿಟ್ಟಿದಾರ, ಸಣ್ಣ ಮಕ್ಕಳು ಇದ್ದಾಗನ ಅವ್ರು ಏನ್ ಮಾಡ್ತಾರ, ಅವ್ರು ಚಟ ಹಚ್ಚಿಬಿಡೋದು. ಸಣ್ಣ ಮಕ್ಕಳಿಗೆ ನೀವು ದಂತ ಮಂಜನ ಕೊಟ್ರೆ ಮಕ್ಕಳೇನ್ ಮಾಡ್ತಾರ, ಉಗಿದು ಬಿಡ್ತಾರ, ಹೌದಲ್ಲ. ಆದ್ರೆ ಸಣ್ಣ ಮಕ್ಕಳಿಗೆ ನೀವು ಇವು ಕೋಲ್ಗೇಟು ಗ್ಲೋಸಪ್ ಹಾಕಿಕೊಡ್ರಿ, ಏ ನನಗೆ ಬೆಳಿಗ್ಗೆ ಎದ್ದು ಕೂಡಲೇ ಅದ, ಯಾಕಂದ್ರೆ ಅವಕ್ಕೇನು ಅನಿಸ್ತದ, ಇದು ಸಿಹಿ ಐತಿ, ಅದು ಕೆಲವೊಂದು ಪ್ರಮಾಣದೊಳಗೆ ಒಳಗೆ ಹೋಗ್ತದ. ಆದ್ರಿಂದ ವೈದಿಕ ಜೀವನದೊಳಗೆ ಹೆಂಗಿರ್ತತಿ, ದಂತಮಂಜನ, ಆ ನಂತರ ಇದು ಯಾವುದು ಬೇವಿನ ಮರದ ಕಡ್ಡಿ, ಬೇವು ಹೆಂಗಿರ್ತತಿ, ಸಿಹಿ ಇರ್ತದ ಕಹಿ ಇರ್ತದ, ಹಾ ಕಹಿ ಇದ್ದಿದ್ದರಿಂದ ನಾವು ಉಗುಳ್ಬೇಕು ಅದನ್ನ, ಅದು ಸಿಹಿ ಇತ್ತಂದ್ರೆ ಅದು ಒಳಗನ ತಗೊಂಡ್ ಹಲ್ಲು ತಿಕ್ಕಾಗ ಜನರು 15 ನಿಮಿಷ ತಗೊಳ್ತಾರೆ, ಯಾಕಂದ್ರೆ ಸಿಹಿ ಐತದ. ನಮಗೊಂದು 2 ನಿಮಿಷದೊಳಗೆ ನಾವು ಚೆಲ್ಲಿ ಖಾಲಿ ಮಾಡಿಬಿಡ್ತೇವೆ, ಯಾಕೆ ನಾವೇನು ಉಪಯೋಗಿಸ್ತೀವಿ, ದಂತ ಮಂಜನ. ಯಾವ ಕೆಲಸವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹಿಂದಿಕ್ಕೆಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡ್ತೇವೆ, ಟಿ ವಿ ಒಳಗೆ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಬೆಳಿಗ್ಗೆಯಿಂದ ಸಾಯಂಕಾಲ ಕೋಲ್ಗೇಟ್ ಕ್ಲೋಸಪ್ ಇದೆಲ್ಲ ನೋಡ್ತೀವಿ. ಅದರಿಂದ ಏನಾಗ್ತದೆ, ಇವರಿಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂದರೆ ಇದನ್ನು ಉಪಯೋಗಿಸ್ಲೇಬೇಕಂತೇಳಿ ಅದನ್ನು ಉಪಯೋಗಿಸ್ತಾರೆ. ಅದರಿಂದ ಪರಿಣಾಮ ಏನಾಗ್ತದೆ, ದಂತ ಮಂಜನ ಇಂಥವೆಲ್ಲ ನಾವು ಬಿಟ್ಬಿಟ್ಟಿದ್ವಿ. ಆಮೇಲೆ ಎಲ್ಲ ರೀತಿ ಆಯುರ್ವೇದಿಕ ಔಷಧಿಗಳು ಕೂಡ ಗೊಬ್ಬರದಿಂದ ತಯಾರಾಗ್ತವೆ, ಕೆಲವೊಂದು ಆಯುರ್ವೇದಿಕ ಔಷಧಿ. ಅದು ಹಂಗಿರೋದ್ರಿಂದ ನಿಜವಾದ ಆಕಳು ಕೊಡೋದು ಏನು, ನಮಗೆ ಗೊಬ್ಬರ, ಆ ನಂತರ ಬೇರೆ ವಸ್ತುಗಳನ್ನು ಕೊಡ್ತದೆ. ಮುಂದಿನ್ನೇನು ಗೋಮೂತ್ರ, ಗೋಮೂತ್ರದಿಂದ ಏನಾಗ್ತದೆ, ರೋಗ ಪ್ರತಿರೋಧಕ ಶಕ್ತಿ ಬೆಳೀತದೆ. ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಹಾಸ್ಪಿಟ್ಲ ಸಂಖ್ಯೆ ಹೆಚ್ಚಾಗ್ತಾ ಇದೆ, ತಪ್ಪೇನಲ್ಲ, ಯಾಕಂದ್ರೆ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ರೆ ಒಂದ್ ವೇಳೆ ರೋಗ ಪ್ರತಿರೋಧಕ ಶಕ್ತಿ ಇತ್ತು ಅಥವಾ ಇಮ್ಯುನಿಟಿ ನಿಮ್ಮಲ್ಲಿ ಇತ್ತಂದ್ರ ನಿಮ್ಗೇನು ಬೇಡ, ಆಸ್ಪತ್ರೆ ಹೋಗೋ ಅವಶ್ಯಕತೆನೇ ಇಲ್ಲ. ಯಾಕೆ, ಗೋಮೂತ್ರ ನಾವು ತಗೊಳ್ಬೇಕು ಪ್ರತಿ ದಿವಸ ಬೆಳಿಗ್ಗೆ ತಗೊಳ್ಬೇಕು. ಸ್ವಲ್ಪ ಒಂದು ಎರಡು ಚಮಚ ನೀವು ಗೋಮೂತ್ರದಲ್ಲಿ ನೀರನ್ನು ಹಾಕಿ ನೀವು ತಗೊಂಡ್ರೆ ಏನಾಗ್ತದೆ, ರೋಗ ಪ್ರತಿರೋಧಕ ಶಕ್ತಿ ಬೆಳೀತದೆ. ಆದ್ರೆ ಜನರು ಏನಂತಾರೆ, ಏ ವಾಸನೆ ಇತ್ರಿ ಅದು ಹೆಂಗ್ ತಗೊಳಕಾಗ್ತದೆ. ಆದ್ರೆ ಜನರು ಇಷ್ಟು ದೊಡ್ಡ ದೊಡ್ಡ ಬಾಟ್ಲಿ ಏರಿಸ್ತಾರ, ಅದಕ್ಕೆ ವಾಸನೆ ಇರ್ತದಿಲ್ಲ, ಆ ವಾಸನೆ ನಡೀತಿತ್ತು, ಆ ವಾಸನೆ ನಡೀತಿದೆ. ಆದ್ರೆ ಅದು ಇಷ್ಟು ದೊಡ್ಡ ದೊಡ್ಡ ಬಾಟ್ಲಿ ಖಾಲಿ ಮಾಡ್ತಾರ, ಒಬ್ಬರೇ ಕುಡಿದು ಮುಗಿಸಲು ಅಸಾಧ್ಯ. ಈ ರೀತಿ ಎಲ್ಲ ಮಾಡ್ತಾರ, ಒಂದು ಚಮಚ ಒಂದು ಎರಡು ಚಮಚ ತೋಡ್ರಿ ಅಂದ್ರೆ ವಾಸನೆ ಅದೇನ್ ತಗೊಳಕಾಗ್ತದೆ. ಇಂಥ ಕಾಲ ಬಂದದ್ದು, ಏನು ಹೇಳ್ತೀರಿ. ಆದ್ರೆ ಗೋಮೂತ್ರ ಕುಡಿದ್ರೆ ಏನಾಗ್ತದೆ, ನಿಮ್ದು ಲಿವರ್ ಸ್ವಚ್ಛ ಆಗ್ತದೆ. ಆ ನಂತರ ಇವರು ದೊಡ್ಡ ದೊಡ್ಡ ಬಾಟ್ಲಿ ಖಾಲಿ ಮಾಡಿದ್ರೆ ಲಿವರ್ ಏನಾಗ್ತದ, ಒಂದು ಬಾಟ್ಲಿಗೆ ಎಷ್ಟು ರೇಟ್ ಐತಿ, ಯಾರು ಹೇಳ್ತಾರ ರೇಟ್ ಹೇಳಿದ್ರೆ ನಿಮ್ಗೆ ಹಿಡ್ದ ಬಿಡ್ತೀನಿ. ಆದ್ರೆ ರೇಟ್ ಎಲ್ಲ ಗೊತ್ತಿದ್ದಿಲ್ಲ ನಿಮಗೆ, ಗೊತ್ತಿರಬಾರ್ದು. ಆದ್ರೆ ನಿಮ್ಗೆ ಎದ್ರ ರೇಟ್ ಗೊತ್ತಿರಬೇಕು, ಗೋಮೂತ್ರದ ಸಣ್ಣ ಬಾಟ್ಲಿ ರೇಟ್ ಗೊತ್ತಿರಬೇಕು. ಅದ್ರ ರೇಟ್ ಎಷ್ಟೈತಿ, ಯಾಕಂದ್ರೆ ಅವ್ರು ಮಾರತಾರ, ಅವ್ರು ಬಿಟ್ಟು ಯಾರಿಗೂ ಗೊತ್ತೇ ಇಲ್ಲ, ಯಾಕಂದ್ರೆ ಯಾರು ತಗೊಂಡ ಇಲ್ಲ. ಹೌದಲ್ಲ, 40 ರೂಪಾಯಿದ ಒಂದು ಬಾಟ್ಲಿ ಒಳಗ ಒಂದು ಚಮಚ ನೀವು ಕುಡಿದ್ರೆ ನಿಮ್ದು ಇದು ಏನಾಗ್ತದ, ಲಿವರ್ ಯಕೃತ್ ಅಂತಾರೆ ಕನ್ನಡದೊಳಗೆ, ಅದು ಶುದ್ಧ ಆಗ್ತದೆ. ಆದ್ದರಿಂದ ಅದನ್ನು ಕುಡಿಬೇಕು. ಆನಂತರ ಕ್ಯಾನ್ಸರ್ ಮತ್ತು ಇಂಡೈಜೆಷನ್ ಅಥವಾ ಅಜೀರ್ಣ ಮತ್ತು ಮಂದಾಗ್ನಿ ಇವೆಲ್ಲ ರೋಗಗಳು ಇದರಿಂದ ದೂರ ಆಗ್ತವೆ. ಅದರಿಂದ ಗೋಮೂತ್ರದಿಂದ ಆಮೇಲೆ ಹೊಲದಲ್ಲಿ ನೀವು ಕೀಟಾಣುಗಳಿಂದ ಮುಕ್ತಿಯನ್ನು ಪಡಿಬಹುದು. ಹೊಲದೊಳಗೆ ಕೀಟಾಣುಗಳು ಬರ್ತಾವ ಹೌದಲ್ಲ, ಅವನ್ನ ಹೊಡಿಲಿಕ್ಕೆ ಅವನ್ನ ಇದನ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಇವರು? ಪೆಸ್ಟಿಸೈಡ್. ಪೆಸ್ಟಿಸೈಡ್ ಅಂದ್ರ ಕೀಟನಾಶಕ. ಅವೇನಂದ್ರೆ ಪಾಯ್ಸನ್, ಅದ್ರ ಮೇಲೆ ಬರ್ದೇ ಬಿಟ್ಟಿರ್ತಾರ ಪಾಯ್ಸನ್ ಅಂತ ಬರ್ದಿರ್ತಾರ. ಅದನ್ನ ಜನರು ಒಂದ್ಸರಿ ಜೀವನ ಸಾಕಾತಂದ್ರೆ ಅದನ್ನ ಕುಡಿದ ಮೇಲೆ ಹೋಗ್ತಾರೆ. ಮ್ಯಾಲೆ ಹೋಗಂಗಿಲ್ಲ, ಕೆಳಗೆ ಹೋಗ್ಬೇಕಾಗ ನರಕಗಳು ಕೆಳಗದ, ಮ್ಯಾಲೆ ಇರೋದು ವೈಕುಂಠ. ಅಂದ್ರೆ ನೀವು ಪಾಯ್ಸನ್ ಹಾಕಿ ನೀವು ಬೆಳೆದ್ರೆ ಅದು ಹೆಂಗೆ ಶುದ್ಧ ಸರಿ ಇರ್ಲಿಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ. ಗೊಬ್ಬರ ತಿಂದು ಯಾರಾದರೂ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಕೀಟನಾಶಕವನ್ನು ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರ ಯಾರಾದರೂ ತಿಂದ್ರೆ ಉಳಿತಾರ? ಅದ್ರ ಮೇಲೆ ಬರ್ದಾ ಬಿಟ್ಟಾರ ಪಾಯ್ಸನ್ ಅಂತ ಬರ್ದಿರ್ತಾರ. ಆಮೇಲೆ ಕೀಟನಾಶಕದ ಮೇಲೆ ಏನ್ ಬರ್ದಿರ? ಕೀಪ್ ಔಟ್ ಆಫ್ ರೀಚ್ ಆಫ್ ದ ಚಿಲ್ಡ್ರನ್ ಅಂತ ಬರೀತಾರೆ. ಅಂದ್ರೆ ಸಣ್ಣ ಮಕ್ಕಳಿಗೆ ಕೊಡ್ಬೇಡ್ರಿ. ಯಾಕೆ? ಹಾ, ಮತ್ತ ಇಂಥ ಗೊಬ್ಬರ ಇಂಥದ್ದೆಲ್ಲ ನೀವು ಎದಕ್ಕೆ ಹಾಕ್ತಾ ಇದ್ದೀರಿ? ಬೆಳಿಗ್ಗೆ ಹಾಕ್ತದೆ. ಮತ್ತ ಆ ಬೆಳಿ ಅದು ಅಮೃತ ಆಗಲಿಕ್ಕೆ ಹೆಂಗ್ ಸಾಧ್ಯ? ಅದರಿಂದ ಗೋಮೂತ್ರ ನಾವು ಕುಡಿತೀವಿ, ಅದನ್ನ ನಾವು ಭೂಮಿಗೂ ಹಾಕ್ತೀವಿ, ಅದನ್ನು ಕೀಟನಾಶಕ ಅಂತಾನು ಉಪಯೋಗಿಸ್ತೀವಿ. ಗೊಬ್ಬರದಿಂದ ನಾವು ಆಯುರ್ವೇದಕ್ಕೆ ತಗೊಳ್ತೀವಿ, ಅದನ್ನು ನೆಲಕ್ಕೆ ಹಾಕ್ತೀವಿ, ಅದರಿಂದನೂ ಗಿಡ ಬೆಳೀತದೆ. ಎರಡರೊಳಗೆ ಯಾವ್ದು ಒಳ್ಳೆಯದು? ಹಾ, ಆದ್ರಿಂದ ಗೋಮೂತ್ರವನ್ನು ಸ್ವೀಕಾರ ಮಾಡಬೇಕು. ಮತ್ತು ಇದರಿಂದ ನೆಲಕ್ಕೆ ಏನಾಗ್ತದೆ, ನೆಲಕ್ಕೆ ಒಳ್ಳೆ ಗೊಬ್ಬರ ಹೆಂಗಾಗ್ತದೆ, ಗೊಬ್ಬರ ಮತ್ತು ಗೋಮೂತ್ರವನ್ನು ಮಿಕ್ಸ್ ಮಾಡಿ ಯಾವಾಗ ನೀವು ನೆಲಕ್ಕೆ ಹಾಕ್ತಿರಲ್ಲ ಅವಾಗ ಏನಾಗ್ತದೆ, ಆ ಶಕ್ತಿ ಬರ್ತದೆ ಭೂಮಿ. ಆನಂತರ ಎಷ್ಟೇ ವರ್ಷ ನೀವು ಮಾಡ್ಕೊಂಡು ಹೋದ್ರು ನಿಮ್ಮನ್ನೆಲ್ಲ ಏನಾಗೋದಿಲ್ಲ, ಬರಡ್ ಆಗೋದಿಲ್ಲ. ಆದರೆ ಈ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಉಪಯೋಗಿಸಿದ್ರೆ ಏನಾಗ್ತದೆ, ಭೂಮಿ ಕೆಲವೇ ವರ್ಷದೊಳಗೆ ಅಲ್ಲಿ ಭೂಮಿ ಇದನ್ನು ಕೊಡೋದು ಬಂದ್ ಮಾಡ್ತದೆ. ಆದ್ದರಿಂದ ಗೋಮೂತ್ರವನ್ನು ಉಪಯೋಗಿಸ್ಬೋದು. ಮೂರನೇದೇನು? ಹಾಲು. ಮೂರನೇದು ಹಾಲು. ಮೊದಲಿಗೇನು? ಗೊಬ್ಬರ ಮತ್ತು ಗೋಮೂತ್ರ. ಮೂರನೇದು ಹಾಲು. ಇದ್ರೊಳಗೆ ಏನ್ ಬರ್ತದ? ಭೂಲೋಕದ ಅಮೃತ. ಹಾಲು ಅಂದ್ರೇನು? ಹಾ, ಈ ಜಗತ್ತಿಗೆ ದೇವರು ಅಮೃತ ಕೊಟ್ಟವನು. ಯಾವ ರೂಪದಲ್ಲಿ? ಹಾಲಿನ ರೂಪದಲ್ಲಿ. ಮತ್ತು ಯಾವಾಗ ಒಬ್ಬ ಮಗುವಿಗೆ ಹಾಲು ಸಿಗೋದಿಲ್ಲೋ ತಾಯಿ ಹಾಲು, ಅವಾಗ ಆಕ ಹಾಲು ಕೊಡ್ಬೋದು, ಅಷ್ಟು ಶ್ರೇಷ್ಠ. ಆಮೇಲೆ ಧಾರವಾಡ ಪೇಡೆ ಹೆಂಗ್ ಮಾಡ್ತಾರ ಅಲ್ಲಿ ಹಾಲಿನೊಳಗ? ಹಾಲು ಎಮ್ಮಿ ಹಾಲು ಉಪಯೋಗಿಸ್ತಾರೆ, ಯಾಕಂದ್ರೆ ಎಮ್ಮಿ ಹಾಲು ಗಟ್ಟಿ ಇರ್ತದ ಅಂತೇಳಿ. ಒಟ್ಟು ಹಾಲು ಹೌದಲ್ಲ, ಅದು ಎಮ್ಮಿ ಇರಲಿ ಆಕಳು ಇರಲಿ. ಆಮೇಲೆ ಶುರು ಮಾಡ್ರಿ, ಬರ್ಕೊಳ್ಳೋಣ. ಆಮೇಲೆ ಹಾಲು ಕುಡಿಯೋದ್ರಿಂದ ಬುದ್ಧಿ ವರ್ಧಕ ಆಗ್ತದ, ಬುದ್ಧಿ ಜಾಸ್ತಿ ಆಗ್ತದ. ಸ್ಮೃತಿ ಅರ್ಥಾತ್ ನಿಮಗ ಬುದ್ಧಿ, ಇದು ಸ್ಮೃತಿ ಅಂದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದ, ಆರೋಗ್ಯ ಸುಧಾರಣೆ ಆಗ್ತದ. ಮತ್ತು ಎಲ್ಲ ಆಯುರ್ವೇದಿಕ ಔಷಧಿಗಳನ್ನು ಹಾಲಿನಲ್ಲಿ ಸೇವಿಸಿದಾಗ ಏನಾಗ್ತದೆ, ಪರಿಣಾಮ ಜಾಸ್ತಿ ಆಗ್ತದೆ. ಆದ್ರಿಂದ ಹಾಲನ್ನು ನಾವು ಉಪಯೋಗಿಸ್ಲಿಕ್ಕೆ ಬೇಕು. ಆದ್ರೆ ಅಂತ ಹಾಲನ್ನು ತಗೊಂಡು ಬೆಳಿಗ್ಗೆ ಎದ್ದ ಕೂಡಲೇ ಏನ್ ಮಾಡ್ತಾರೆ ಜನ, ಅದನ್ನ ಚಾದೊಳಗೆ ಹಾಕೊಂಡು ಕುಡಿತಾರೆ. ಹಾಲು ಕುಡಿರಿ ಅಂದ್ರೆ ಆಲ್ಕೋಹಾಲ್ ಕುಡಿತಾರೆ. ಆಲ್ಕೋಹಾಲ್ ಅಂದ್ರೇನ? ಹೌದಲ್ಲ, ಅಂದ್ರ ಇಷ್ಟೆಲ್ಲ ಆಕಳಿಂದ ನಮಗೆ ಉಪಯೋಗ ಇದೆ, ಇದನ್ನ ನಾವು ಉಪಯೋಗಿಸ್ಬೇಕು. ಹಾಲನ್ನು ಉಪಯೋಗಿಸ್ಬೇಕು, ಗೊಬ್ಬರ ಆನಂತರ ಇದನ್ನ. ಅದರಿಂದ ಹಾಲು ಎಷ್ಟು ಮಂದಿ ಕುಡಿತೀರಿ, ಕೈ ಎತ್ತಿರಿ ನೋಡೋಣ. ಎಲ್ಲರೂ ಹಾಲು ಕುಡಿಬೇಕು, ಯಾಕಂದ್ರೆ ನಮ್ಮ ತಾಯಿ ಹಾಲು. ಆನಂತರ ಇದು ಹಾಲಿನ ಮಹತ್ವ. ಆಯುರ್ವೇದಕ್ಕೆ ಎಲ್ಲ ಔಷಧಿಗಳನ್ನು ಹಾಲಿನಲ್ಲಿ ಸೇವಿಸಲಿಕ್ಕೆ ಹೇಳ್ತಾರೆ. ಆನಂತರ ಮೊಸರು. ಮೊಸರಿನಿಂದ, ಮಜ್ಜಿಗೆಯಿಂದ, ಬೆಣ್ಣೆಯಿಂದ, ತುಪ್ಪದಿಂದ ಅಮ್ಮ ಅಂದ್ರೇನ? ತುಪ್ಪದಿಂದ ಅಪ್ಪ ಅಂದ್ರೇನು? ಯಾರು ಹೇಳ್ತೀರಿ? ಹಾ ಕೃಷ್ಣ, ಯಾರು ಹೇಳಿದ್ರ? ನಮ್ಮ ನಿಜವಾದ ತಂದೆ ಯಾರು? ಕೃಷ್ಣ, ಅವನು ನಮ್ಮ ಅಪ್ಪ. ತುಪ್ಪದಿಂದ ಅಪ್ಪ ಅಂದ್ರೇನು? ತುಪ್ಪವನ್ನ ನೀವು ಅಭಿಷೇಕದಲ್ಲಿ ಅಥವಾ ಹೋಮದಲ್ಲಿ ಉಪಯೋಗಿಸಿದರೆ ಯಾರು ಬರ್ತಾನ? ವಿಷ್ಣು ಕೆಳಗಿಳಿದು ಬರ್ತಾನೆ. ಹೌದಲ್ಲ, ಇವಾಗ ನಾವಿಲ್ಲಿ 5ನೇ ತಾರೀಕು ಇಲ್ಲಿ ನರಸಿಂಹ ಯಜ್ಞ ಮಾಡ್ತಾ ಇದ್ದೀವಿ, ತಾವೆಲ್ಲರೂ ಬರಲೇಬೇಕು. ಆ ನರಸಿಂಹ ಯಜ್ಞದಲ್ಲಿ ಏನು ಮಾಡ್ತೀವಿ, ನಾವು ತುಪ್ಪವನ್ನ ಬೆಂಕಿಯಲ್ಲಿ ಹಾಕ್ತೀವಿ. ಅದರಿಂದ ಯಾರು ಬರ್ತಾನ, ನರಸಿಂಗಪ್ಪ ಅಪ್ಪ ಬರ್ತಾನೆ. ಆದ್ರೆ ತುಪ್ಪದಿಂದ ನಮ್ಗೆ ಅಪ್ಪ ಸಿಗ್ತಾನೆ. ಆದ್ರಿಂದ ತುಪ್ಪ ಎಲ್ಲಿಂದ ಬರ್ತದೆ, ಬೆಣ್ಣೆಯಿಂದ ಬರ್ತದೆ. ಬೆಣ್ಣೆ ಎಲ್ಲಿಂದ ಬರ್ತದ, ಮೊಸರು ಎಲ್ಲಿಂದ ಬರ್ತದೆ, ಮಜ್ಜಿಗೆಯಿಂದ ಬರ್ತದೆ. ಮಜ್ಜಿಗೆ ಎಲ್ಲಿಂದ ಬರ್ತದ, ಮೊಸರು ಎಲ್ಲಿಂದ ಬರ್ತದೆ, ಹಾಲು ಎಲ್ಲಿಂದ ಬರ್ತದೆ. ಆದ್ರಿಂದ ಆಕಳಿಗೆ ಪೂಜೆ ಮಾಡಬೇಕು. ಆಕಳು ಪೂಜೆ ಮಾಡೋದ್ರಿಂದ ನಿಮ್ಗೆ ಏನಾಗ್ತದ, ನಿಮ್ಮ ಅಪ್ಪ ಸಿಗ್ತಾನೆ. ಅವನ್ಯಾರು, ಕೃಷ್ಣಪ್ಪ. ಆದ್ರಿಂದ ತುಪ್ಪವನ್ನ ಯಾವಾಗ, ಇವಾಗ ತುಪ್ಪ ಇಲ್ಲ ಯಾಕಂದ್ರೆ ನೀರಿಲ್ಲ ಕುಡಿಯಕ, ತುಪ್ಪ ಎಲ್ಲಿಂದ ತರ್ತೀರಿ, ಹೌದಲ್ಲ? ಆದ್ರಿಂದ ಕಲಿಯುಗದೊಳಗೆ ಯಾವ ಯಜ್ಞ ಹೇಳಿದಾರ, ಹರೇ ಕೃಷ್ಣ
ಹರೇ ಕೃಷ್ಣ 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 ಹರೇ ಹರೇ.
ಈ ಮಂತ್ರವನ್ನು ನೀವು ಜಪ ಮಾಡಿದ್ರು ಕೂಡ ನಮಗ ವಿಷ್ಣು ಅಥವಾ ಕೃಷ್ಣನ ಅನುಗ್ರಹ ಉಂಟಾಗ್ತದೆ. ಕೇಳ್ತಾ? ಆದ್ರಿಂದ ಆ ಯಜ್ಞ ಮಾಡ್ಲಿಕ್ಕೆ ತುಪ್ಪ ಇಲ್ಲದೆ ಇದ್ರು ಕೂಡ ಪರವಾಗಿಲ್ಲ. ಇವಾಗ ನಾವೇನ್ ಮಾಡ್ಬೇಕು, ಈ ಯಜ್ಞವನ್ನು ಮಾಡಬೇಕು, ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ಇದರಿಂದ ಏನಾಗ್ತದೆ, ಕೃಷ್ಣನಿಗನ್ನು ಒಲಿಸ್ಬೋದು ನಾವು. ಇದನ್ನು ಹೇಳಿದ್ದಾರೆ ಇಲ್ಲ, ತುಪ್ಪದಿಂದ ಅಪ್ಪ ಅಥವಾ ವಿಷ್ಣು ಬರ್ತಾನೆ. ಆಯುರ್ವೇದಿಕ ಔಷಧಿಗಳ ಮುಖ್ಯ ಸಾಮಗ್ರಿ ಅದೇನು, ತುಪ್ಪ. ಕೆಲವೊಂದ್ಸಾರಿ ಎಲ್ಲ ಹೆಚ್ಚು ಹೆಚ್ಚು ಆಯುರ್ವೇದಿಕ ಏನು ಮಾಡ್ತಾರಲ್ಲ ಅದರೊಳಗೆ ತುಪ್ಪವನ್ನು ಉಪಯೋಗಿಸ್ತಾರೆ. ತುಪ್ಪವನ್ನು ಬೇರೆ ಬೇರೆ ಪದಾರ್ಥದಲ್ಲಿ ಹೇಗೆ ಹಾಕಿ ಕುದಿಸಿ ಅದನ್ನು ಕೊಡ್ತಾರೆ ನಿಮಗೆ. ಅದರಿಂದ ಬುದ್ಧಿ ಮತ್ತು ನೆನಪಿನ ಶಕ್ತಿ ಮತ್ತು ಆರೋಗ್ಯ ಹೆಚ್ಚಾಗ್ತದೆ. ಬಂಗಾರದ ತುಪ್ಪದಲ್ಲಿ ಏನಿದೆ, ಬಂಗಾರ ಕೂಡ ಉಂಟು ಹೇಳಿದ. ಯಾಕಂದ್ರೆ ಆದ್ರಿಂದ ಬಂಗಾರ ತುಪ್ಪದ ಬಣ್ಣ ಹೆಂಗಿರ್ತೈತಿ ನೋಡ್ರಿ, ಹಾಲು ಯಾವ ಕಲರ್ ಐತಿ, ಹಾಲು ಬೆಳೆಯದೈತಿ. ಆಮೇಲೆ ಮೊಸರು, ಮೊಸರು ಬೆಳೆಯೋದು. ಮಜ್ಜಿಗೆ, ಬೆಣ್ಣೆ ಬೆಳೆದಿರ್ತದೆ ಅಥವಾ ಸ್ವಲ್ಪ ಇದು ಆಗ್ತದೆ. ಆಮೇಲೆ ಏನಾಗ್ತದೆ, ಬಂಗಾರದಂತ ತುಪ್ಪ ಬರ್ತದೆ, ಹೌದಾ? ಅದರಲ್ಲಿ ಬಂಗಾರದ ಅಂಶ ಇರ್ತದೆ, ಆದ್ರಿಂದ ಅದು ಎಲ್ಲೋ ಆಗ್ತದೆ ಅಥವಾ ಹಳದಿ ಆಗ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಇದನ್ನ ಸ್ವೀಕಾರ ಮಾಡ್ಬೇಕು. ಆದ್ರಿಂದ ಈಗ ಜನರು ಏನಂತಾರೆ, ಕೊಲೆಸ್ಟ್ರಾಲ್ ಹೆಚ್ಚಾಗ್ತದ್ರಿ, ಅದನ್ನ ತಿಂದ್ರ ಕೊಬ್ಬು ಬೆಳಿತೀತಿ ಅಂತಂದು ಹೇಳ್ತಾರೆ. ಇದು ಏನ್ ಮಾಡಿದಾರ, ಇವರು ಮಾಡಿದಂತ ಒಂದು ಸಮಸ್ಯೆ. ಯಾರು ಈ ವಿಜ್ಞಾನಿಗಳು ಏನ್ ಮಾಡಿದಾರ, ಈ ಕೊಲೆಸ್ಟ್ರಾಲ್ ಅನ್ನೋದು ಒಂದು ಕಂಡು ಹಿಡಿದಾರ. ಅದನ್ನ ತುಪ್ಪ ತಿಂದ್ರೆ ಹೆಚ್ಚಾಗ್ತದೆ, ತಿನ್ಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ಮಾಂಸ ತಿಂದ್ರೆ ಹೆಚ್ಚಾಗ್ತದೆ ಅದನ್ನ ಯಾರು ಹೇಳೋದಿಲ್ಲ. ಆ ಮಾಂಸ ತಿಂದ್ರೆ ನಡೆಯೋದಿಲ್ಲ, ನಡೀತದ. ಅದರಿಂದ ಎಲ್ಲ ಅಂಗಾಂಗಗಳು ಶಿಥಿಲ ಆಗಿ ಹೋಗ್ತವ, ಪಾಪದ ಹೊರಿ ತಲೆ ಮೇಲೆ ಬೀಳ್ತದೆ, ಆಮೇಲೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ, ಎಲ್ಲನೂ ಆಗ್ತದೆ, ಹೃದಯಾಘಾತ ಆಗ್ತದೆ. ಆದ್ರೆ ಅದರ ಬಗ್ಗೆ ಯಾರು ಮಾತಾಡಕಂತ ಹೇಳಿಲ್ಲ. ಅದನ್ನು ನೀವು ಮಾಡ್ಬೋದು, ಆದ್ರೆ ಇದನ್ನು ಮಾತ್ರ ಕೊಡಿ. ಈ ರೀತಿ ಎಲ್ಲ ಅಪಪ್ರಚಾರ ಆಗ್ತಾ ಇದೆ, ಆದ್ರಿಂದ ನೀವು ಏನ್ ಮಾಡಬಾರ್ದು, ಅದನ್ನ ಬೆಲೆ ಕೊಡಬಾರ್ದು ಅದಕ್ಕೆ. ಹೇಳ್ದಾ? ನಾನು ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿದೆ, ಅವ್ರು ಹೇಳಿದ್ರು ನಿಮ್ಗೆ ಹೈ ಕೊಲೆಸ್ಟ್ರಾಲ್ ಐತೆ ಅಂತಂದು ಹೇಳಿದ್ರು ನನಗೆ. ನಾನಂದೆ ನಾನು ಇರೋ ತೆಳಗಿದ್ದೀನಿ, ನನಗೆ ಕೊಲೆಸ್ಟ್ರಾಲ್ ಐತಿ ಅಂತ. ಇಲ್ಲ ಇಲ್ಲ, ನಿಮ್ಮಲ್ಲಿ ಒಂದು ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂದಿರ್ತದೆ ಅಂತ. ಅದು ಟ್ರೈಗ್ಲಿಸರೈಡ್ಸ್ ಅಂತ, ಅದೇನೇನೋ ಹೆಸರು, ಅವು ಓದಾಕೂ ಹೆಸರು ಅನ್ನಕೂ ಬರೋದಿಲ್ಲ. ಟ್ರೈಗ್ಲಿಸರೈಡ್ ಅಂತಂದು ಏನೋ ಒಂದು ಕೊಲೆಸ್ಟ್ರಾಲ್ ಬರ್ತದೆ. ಆ ಕೊಲೆಸ್ಟ್ರಾಲ್ ಏನೈತಲ್ಲ, ಅದರಿಂದ ಏನಾಗ್ತದೆ, ಹೃದಯಾಘಾತ ಉಂಟಾಗ್ತೈತಿ ಅಂತ. ಭಕ್ತಿ ರಸಾಮೃತ ಮಹಾರಾಜ್ ಇರ್ತಾರಲ್ಲ, ಅವ್ರಿಗೂ ಹೇಳಿಬಿಟ್ಟಾರ, ಅವ್ರಿಗೆ ಹೈ ಕೊಲೆಸ್ಟ್ರಾಲ್ ಐತೆ ಅಂತಂದು ಹೇಳಿದ್ರು. ಅಂದ್ರೆ ಏನು ತುಪ್ಪ ಗಿಪ್ಪ ಏನೋ ತಿನ್ಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ಅವ್ರೇನಂತಾರ, ಅವ್ರೇನಂತಾರ, ಇದೆಲ್ಲ ಇವ್ರು ಏನ್ ಮಾಡಿದಾರ, ಇವ್ರು ಕೆಲವೊಂದು ರೀಡಿಂಗ್ ಕೊಟ್ಟಾರ, ರೀಡಿಂಗ್ ಇರ್ತಾವ. ಅವ್ ನಿಮ್ದು ಮೊದ್ಲು ಹೋದ ಕೂಡಲೇ ಒಂದು 1/2 ಲೀಟರ್ ಏನ್ ತೆಗಿತಾರ, ರಕ್ತ ತೆಗಿತಾರ. ಆಮೇಲೆ 100 ರೂಪಾಯಿ 1000 ರೂಪಾಯಿ ಖರ್ಚು ಮಾಡಿ ಏನ್ ಮಾಡ್ತಾರ, ನಿಮಗೆ ಈ ಟೆಸ್ಟ್ ಮಾಡ್ರಿ, ಆ ಟೆಸ್ಟ್ ಮಾಡ್ರಿ, ಇದು ಮಾಡ್ರಿ, ಅದ್ ಮಾಡ್ರಿ ಅಂತ ಹೇಳ್ತಾರ. ಆ ನಂತರ ಕೊಲೆಸ್ಟ್ರಾಲ್ ಜಾಸ್ತಿ ಐತೆ, ಅದು ಇದೈತೆ ಅಂತಂದು ಹೇಳಿ ಮತ್ತೇನ್ ಮಾಡ್ತಾರ, ಮತ್ತೆ ಅದು ಗುಳಿಗೆ ಕೊಡ್ತಾರ. ಆದ್ರೆ ಆಯುರ್ವೇದಿಕ್ ಡಾಕ್ಟರ್ ಒಬ್ಬ ಇರ್ತಾನ ನೋಡ್ರಿ, ಅವ್ ಕಣ್ಣಿಂದ ಇಲ್ಲಿಂದ ಹಿಡಿದು ಕೆಳಗಿನ ತನಕ ಒಬ್ಬ ಡಾಕ್ಟರ್. ಕಣ್ಣಿಗೂ ಅವನ ನೋಡ್ತಾನ, ಕಿವಿನು ಅವನ ನೋಡ್ತಾನ, ಹೃದಯನೂ ಅವನ ನೋಡ್ತಾನ, ರಕ್ತ ಏನ್ ಸಮಸ್ಯೆ ಆದ್ರೆ ಅವನ ನೋಡ್ತಾನ, ಹೊಟ್ಟೆ ಒಳಗ ಸಮಸ್ಯೆ ಆದ್ರೆ ಅವನ ನೋಡ್ತಾನ, ಕಿಡ್ನಿ ಒಳಗೆ ಸಮಸ್ಯೆ ಆದ್ರೆ ಅವನು ಔಷಧಿ ಕೊಡ್ತಾನ, ಬ್ರೈನ್ ಹ್ಯಾಮರೇಜ್ ಆದ್ರೆ ಅವನು ಔಷಧಿ ಕೊಡ್ತಾನ, ಎಲ್ಲದಕ್ಕೂ ಒಬ್ಬನ ಡಾಕ್ಟರ್. ಆದ್ರೆ ಆಯುರ್ವೇದ ಇದು ಆಧುನಿಕ ಪದ್ಧತಿ ಒಳಗೇನು ಕಣ್ಣಿಗೆ ಒಬ್ಬ ಡಾಕ್ಟ್ರು, ಕಿವಿಗೆ ಒಬ್ಬ ಡಾಕ್ಟ್ರು, ಮೂಗಿಗೆ ಒಬ್ಬ ಡಾಕ್ಟ್ರು, ಹೊಟ್ಟಿಗೆ ಒಬ್ಬ ಡಾಕ್ಟ್ರು, ಬೆನ್ನಿಗೆ ಒಬ್ಬ ಡಾಕ್ಟ್ರು, ತಲೆಗೆ ಒಬ್ಬ ಡಾಕ್ಟ್ರು, ಕಾಲಿಗೆ ಒಬ್ಬ ಡಾಕ್ಟ್ರು. ಆದ್ರೆ ಇದು ಏನಾಗ್ಯದ ಅಂದ್ರೆ ನೀವು ದುಡ್ಕೊಂತೀರ್ರಿ, ದುಡ್ದಿದ್ದ ಹಣವನ್ನ ತಂದು ಡಾಕ್ಟ್ರು ಮತ್ತು ಇದ್ರೊಳಗೆ ಇರೋರು ಹಾಸ್ಪಿಟಲ್ ಒಳ್ಳೆಯವ್ರು ಕ್ಷಮೆ ಮಾಡ್ರಿ, ಹಿಂಗೆ ಹೇಳ್ತಂತ ತಪ್ಪು ತಿಳ್ಕೊಬಾರ್ರಿ. ಯಾಕಂದ್ರೆ ಇರೋದು ಹಿಂಗೈತಿ. ಆದ್ರಿಂದ ಈ ಕೊಲೆಸ್ಟ್ರಾಲ್ ಭೀತಿಯನ್ನು ನಾವು ಸೀರಿಯಸ್ ಆಗಿ ತಗೋಬಾರ್ದು. ಯಾಕಂದ್ರೆ ಕೊಲೆಸ್ಟ್ರಾಲ್ ಅನ್ನೋದು ಇದು ಇಲ್ಲ, ಆ ಸಮಸ್ಯೆ ಇಲ್ಲ. ಆದ್ರಿಂದ ಹೆಚ್ಚು ಈಗ ಇಷ್ಟೆಲ್ಲ ನಾವು ರಾಸಾಯನಿಕ ಪದಾರ್ಥ ತಿಂತಾ ಇದ್ದೀವಿ, ಗಾಳಿಯಲ್ಲಿ ದೂಷಿತ, ಗಾಳಿ ದೂಷಿತ ಆಗಿದೆ, ಮಣ್ಣು ದೂಷಿತ ಆಗಿದೆ, ನೀರು ದೂಷಿತ ಆಗಿದೆ. ಆದ್ರಿಂದ ಏನೇನು ಹೋಗ್ಬೇಕು ಅದೆಲ್ಲ ಹೋಗ್ತಾ ಇದೆ ಹೊಟ್ಟೆ ಒಳಗೆ. ಹೇಳ್ದಾ ಆದ್ರಿಂದ ಅವರು ಕೊಲೆಸ್ಟ್ರಾಲ್ ಅಂತಂದು ಹೇಳಿ ಅವರು ಈ ತುಪ್ಪ ಬಂದ್ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಇದು ತಪ್ಪು, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಆದಿ ಪುರಾಣದಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅರ್ಜುನನ್ಗೆ, ನಮೇ ಭಕ್ತ ಜನ ಪಾರ್ಥ, ನಮೇ ಭಕ್ತಾಶ್ಚತೆ ಜನ ಮದ್ ಭಕ್ತ ನಾಂ ಚಯೇ ಭಕ್ತ ತಮೇ ಭಕ್ತ ತಮ ಮತ. ಇದರ ಅರ್ಥ ಏನು? ಕೃಷ್ಣ ಸ್ವಯಂ ಅರ್ಜುನಿಗೆ ಹೇಳ್ತಾನೆ ನೋಡ್ರಿ, ಏನ್ ಹೇಳ್ತಾನ, ಯಾರು ನನ್ನನ್ನ ಪೂಜೆ ಮಾಡ್ತಾರೋ, ಕೃಷ್ಣ ಹೇಳ್ತಾ ಇದ್ದಾನೆ, ಅವ್ರು ನನ್ನ ಸರಿಯಾಗಿ ನಿಜವಾಗಿ ಪೂಜೆ ಮಾಡ್ತಾ ಇಲ್ಲ. ಯಾರು ನನ್ನ ಭಕ್ತರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವ್ರು ನನ್ನ ನಿಜವಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರ? ಅಂದ್ರೆ ನಾವು ಇವತ್ತಿನ ದಿವಸ ಏನ್ ಮಾಡ್ಬೇಕು, ಕೃಷ್ಣನ ಪೂಜೆ ಬಿಟ್ಟು ಬಿಡ್ಬೇಕಾ? ಜೊತೆಗೆ ಕೃಷ್ಣನ ಭಕ್ತರ ಪೂಜೆಯನ್ನು ಮಾಡಬೇಕು. ಕೃಷ್ಣನ ಭಕ್ತರ ಪೂಜೆ ಮಾಡಿದಾನೆ, ಕೇವಲ ಕೃಷ್ಣ ಪೂಜೆ ಮಾಡೋದ್ರಿಂದ ನಮ್ಗೇನು ಸಿಗೋದಿಲ್ಲ ಅಂತಂದು ಕೃಷ್ಣ ಇಲ್ಲೇ ಹೇಳ್ತಾನೆ. ಅದು ತೋರಿಸ್ರು ನೀವು, ಇದು ಬಹಳ ಇಂಪಾರ್ಟೆಂಟ್. ಇದು ಆದಿಪುರಾಣದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಒಂದು ಶ್ಲೋಕ. ಕಾಣಿಸ್ತದ? ನಮೇ ಭಕ್ತ ಜನ ಪಾರ್ಥ, ನಮೇ ಭಕ್ತಾಶ್ಚ ತೇ ಜನ. ಯಾರು ನನ್ನನ್ನ ತನ್ನಂತಾನ ನಾನು ಕೃಷ್ಣನ ಭಕ್ತ ಅಂತ ಹೇಳ್ಕೊಂತಾನೋ, ನಮೇ ಭಕ್ತಾಶ್ಚ ತೇ ಜನ, ಅವ್ರು ನನ್ನ ಭಕ್ತರಲ್ಲ ಅಂತಂದು ಹೇಳ್ತಾರೆ. ಮದ್ ಭಕ್ತ ನಾಂ ಚಯೇ ಭಕ್ತ, ಯಾರು ನನ್ನ ಭಕ್ತರ ಭಕ್ತಿಯನ್ನು ಮಾಡ್ತಾ ಇದ್ದಾನೋ, ತಮೇ ಭಕ್ತ ತಮ ಮತ. ನನ್ನ ಅಭಿಪ್ರಾಯ ಕೇಳ್ತೀರ, ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಅಭಿಪ್ರಾಯದಲ್ಲಿ ಯಾರು ನನ್ನ ಭಕ್ತರ ಭಕ್ತಿಯನ್ನು ಮಾಡ್ತಾ ಇದ್ದಾರೋ ಅವರು ನಿಜವಾಗಿ ನನ್ನ ಭಕ್ತ. ಆದ್ದರಿಂದ ನಾವೇನು ಮಾಡಬೇಕು, ಕೃಷ್ಣನ ಭಕ್ತರ ಜೊತೆಗೆ ಏನು ಮಾಡಬೇಕು, ಕೃಷ್ಣನ ಭಕ್ತರ ಪೂಜೆಯನ್ನು ಮಾಡಬೇಕು. ಆವಾಗಲೇ ಏನಾಗ್ತದೆ ನಮಗೆ, ಕೃಷ್ಣನ ಒಲುಮೆ ಉಂಟಾಗ್ತದೆ, ಹೊರತು ಅಲ್ಲಿವರೆಗೂ ಆಗಬೇಕು. ಆದ್ದರಿಂದ ನಾವೇನು ಮಾಡಬೇಕು, ಏನು ಮಾಡಬೇಕು, ಅರ್ಥಾತ್ ಗೋ ಭಕ್ತಿ ಮಾಡಬೇಕು. ಅದರಿಂದ ನಾವೇನ್ ಮಾಡೋಣ, ಆಕಳನ್ನ ನಾವು ನೀವು ನೋಡಿರ್ಬೋದು, ಇಲ್ಲಿ ಪ್ರತಿ ಸಂಡೇ ನಾವು ಕಾರ್ಯಕ್ರಮ ಆದ ಕೂಡಲೇ ನಾವೆಲ್ಲ ಹೋಗ್ತೀವಿ, ಇಲ್ಲೇ ಎದುರು ನೋಡಿರಿ, ಎಂದಾದ್ರ ಏನ್ ಮಾಡ್ತೀವಿ, ಏನ್ ಮಾಡ್ತೀವಿ, ಆಕಳ ಪ್ರಸಾದ ತಗೊಂಡು ಹೋಗ್ತೀವಿ. ಹೌದಲ್ಲ, ಯಾಕಂದ್ರೆ ಇದೇ ಕಾರಣ. ಅದನ್ನ ನಾವೇನ್ ಮಾಡೋಣ, ಆಕಳನ್ನ ಒಳಗೆ ಕರ್ಕೊಂಡು ಬಂದು ಅವ್ರು ಪೂಜೆ ಮಾಡೋಣ ಇವತ್ತಿನ ದಿವಸ. ಆದ್ರಿಂದ ನಾವು ಆಕಳನ್ನ ಯಾವ ರೀತಿ ಪೂಜೆ ಮಾಡೋದು, ಯಾವ ರೀತಿ ರಕ್ಷಣೆ ಮಾಡಬೇಕು, ಹಾಲು ಇತ್ಯಾದಿ ಉತ್ಪನ್ನಗಳನ್ನು ಉಪಯೋಗಿಸ್ಬೇಕು, ಗೊಬ್ಬರ ಗೋಮೂತ್ರಗಳನ್ನು ಕೂಡ ಉಪಯೋಗಿಸ್ಬೇಕು. ಯಾಕಂದ್ರೆ ಇದು ನಮ್ಮ ತಾಯಿ ನಮಗೆ ಕೊಟ್ಟಂತ ವರದಾನ. ಕೇವಲ ಹಾಲು ಮಾತ್ರ ಅಲ್ಲ, ಗೊಬ್ಬರ ಮತ್ತು ಗೋಮೂತ್ರ. ಗೊಬ್ಬರ ಮತ್ತು ಗೋಮೂತ್ರ ಹೆಂಗೆ ಉಪಯೋಗಿಸೋದು ಅದನ್ನ ಹೇಳ್ತೀನಿ. ಗೊಬ್ಬರ ಗೋಮೂತ್ರದಿಂದ ತಯಾರಿಸಿದಂತಹ ಸೌಂದರ್ಯ ವರ್ಧಕಗಳಿಂದ ಅಂದ್ರೆ ಶಾಂಪೂ ಇದೆ, ಹಲ್ಲು ಪುಡಿ ಇದೆ, ಮತ್ತೇನಿದೆ, ಸಾಬೂನ್ ಕೂಡ ಇದೆ, ಮೂಗು ಮತ್ತು ಕಿವಿಯಲ್ಲಿ ಯಾಕೋ ಔಷಧಿಗಳಿದೆ. ಹಗಲಲ್ಲ ಕೆಲವರಿಗೆ ಏನಾಗ್ತದೆ, ನೆಗಡಿ ಆಗ್ತದೆ, ಕಿವಿ ನೋವು ಬರ್ತದೆ, ಅದಕ್ಕೆ ಅದನ್ನು ಹಾಕ್ಬೋದು ನೀವು. ಆಮೇಲೆ ಝಂಡು ಬಾಮ್ ಆಮೇಲೆ ಅಮೃತಾಂಜನ್ ಎಲ್ಲ ಇರ್ತದಲ್ಲ, ಅದ್ರ ಬದಲಾಗಿ ಕೆಲವೊಂದು ಬಾಮ್ ಅದಾವ ಅಂದ್ರ ಆಕಳದ ಇದರಿಂದ ಮಾಡಿದಂಥದ್ದು ಬೆಣ್ಣೆ ಅವೆಲ್ಲ ಹಾಕಿ ಮಾಡ್ತಾರ ಅದು. ಅದರಿಂದ ಏನಾಗ್ತದೆ, ತಲೆನೋವು ಮತ್ತು ಕಾಲು ನೋವು ಅದೆಲ್ಲ ಸೊಂಟ ನೋವು ಏನಾಗಿರ್ತಲ್ಲ ಅದಕ್ಕೆ ನೀವು ಹಚ್ಚಬಹುದು. ಆ ನಂತರ ಗೋಮೂತ್ರದನ್ನು ನೀವು ಪ್ರತಿ ದಿವಸ ಬೆಳಿಗ್ಗೆ ಒಂದು ಚಮಚ ಅಥವಾ ಎರಡು ಚಮಚ ಸಣ್ಣದ ನೀವು ಹಾಕಿ ಅದರೊಳಗೆ ಒಂದು ನೀರು ಹಾಕಿ ಕುಡಿಬೇಕು. ಈ ರೀತಿ ಕುಡಿದ್ರಿಂದ ಏನಾಗ್ತದೆ, ನಿಜವಾಗಿ ನಾವು ಆಕಳನ್ನ ಪೂಜೆ ಮಾಡ್ದಂಗೆ ಆಗ್ತದೆ. ಹೌದಲ್ಲ, ಇವೆಲ್ಲನೂ ತಯಾರು ಮಾಡ್ತಾ ಇದ್ದಾರೆ, ಇವೆಲ್ಲ ತಯಾರು ಮಾಡಲಿಕ್ಕೆ ಹಣ ಬೇಕು. ಹೌದಲ್ಲ, ಇವೆಲ್ಲನೂ ಬೇಕು ನೋಡ್ರಿ ನಮಗೆ ಎಲ್ಲರಿಗೂ. ಪೌಡರ್ ಬೇಕು ಅಥವಾ ಕ್ರೀಮ್ ಬೇಕು, ಶಾಂಪೂ ಬೇಕು, ಹಲ್ಪುಡಿ ಬೇಕು, ಸಾಬೂನ್ ಬೇಕು, ಕಿವಿಯಾಗ ಮತ್ತು ಕಣ್ಣಾಗ ಹಾಕೋ ಎಲ್ಲನೂ ಕಣ್ಣೊಳಗೆ ಹಾಕೋಕ್ಕೂ ಕೂಡ ನಿಮ್ಗೆ ಔಷಧಿ ಸಿಗ್ತದೆ. ಆ ನಂತರ ಝಂಡು ಬಾಮ್ ಬೇಕು, ಮತ್ತು ಇವೆಲ್ಲನೂ ಆಕಳ ಕೊಡ್ತಾ ಇದೆ ನಮಗೆ, ಮತ್ತು ಅದನ್ನೇ ಉಪಯೋಗಿಸ್ಬಾರ್ದು. ಆದ್ದರಿಂದ ಇದನ್ನೆಲ್ಲ ಉಪಯೋಗಿಸ್ಬೇಕು ನಾವು. ಆದ್ದರಿಂದ ಇಲ್ಲಿ ನಮ್ಮ ಬೆಳಗಾಂನಲ್ಲಿ ಒಂದು ಗೋಕುಲ್ ಧಾಮ್ ಅಂತಂದಿದೆ, ಅಲ್ಲೇನಿದೆ ಸುಮಾರು ಒಂದು 30-40 ಆಕಳ ಇದಾವೆ. ನೀವೆಲ್ಲರೂ ಹೋಗಿದ್ರಲ್ಲ ಅಲ್ಲೇ, ಒಂದ್ಸರಿ ಯಾತ್ರೆಗೆ ಹೋಗೋಣ ಅಲ್ಲಿ, ತಿಳಿತಾ. ಅಲ್ಲಿ ಎಲ್ಲ ಆಕಳದಿಂದ ಇವೆಲ್ಲ ತಯಾರು ಮಾಡಿದಂಥ ವಸ್ತುಗಳನ್ನು ಇಲ್ಲಿ ನಾವು ಪ್ರತಿ ಸಾರಿ ಇಡ್ತೀವಿ, ಇವತ್ತೂ ಇಡ್ತೀವಿ. ಎಲ್ಲರೂ ತೊಗೊಳ್ರಿ, ತೊಗೊಂಡು ಏನು ಮಾಡಿರಿ, ಅವನು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ, ತಿಳಿತಾ. ಅಂದ್ರೆ ಇಲ್ಲಿ ಏನಾಗ್ತದೆ ನೋಡ್ರಿ, ಇಲ್ಲಿ ಕೃಷ್ಣ ಬಲರಾಮ ಏನ್ ಮಾಡ್ತಾ ಇದಾರ, ಆಕಳ ಬಾಲ ಹಿಡ್ಕೊಂಡು ಆಕಳ ಓಡ್ತಾ ಇದ್ದಾರೆ. ಬಲರಾಮ ಜಯಂತಿ ಮಾಡ್ತೀವಿ ನಾವು ಯಾವಾಗ, 5ನೇ ತಾರೀಕಿಲ್ಲಿ. ಹೌದಲ್ಲ, ಬಲರಾಮ್ಗೆ ಇನ್ನೊಂದು ಹೆಸರು ಐತಿ, ಏನು ಗೊತ್ತೈತೇನ, ಘಸೀಟಾರಾಮ್ ಅಂತಾರ. ಘಸೀಟಾರಾಮ್ ಅಂದ್ರೇನು, ಘಸೀಟ್ ಅಂದ್ರೇನು ಹಿಂದಿ ಒಳಗೆ ಅದ ಶಬ್ದ. ಘಸೀಟ್ ಅಂದ್ರೇನು, ಎಳೆಯೋದು. ಯಾವ ರಾಮನನ್ನ ಆಕಳವು ಎಳ್ಕೊಂಡು ಹೋಗ್ತದೆ ಅವನು ಬಲರಾಮ್, ಅವನು ಘಸೀಟಾರಾಮ್. ಉತ್ತರ ಭಾರತದೊಳಗೆ ಹೆಸರು ಇಡ್ತಾರ ತಮ್ಮ ಮಕ್ಕಳಿಗೆ, ಏನು ಘಸೀಟಾರಾಮ್ ಅಂತ ಹೆಸರು ಇಡ್ತಾರ ಅಂದ್ರೆ ಬಲರಾಮ. ಯಾಕೆ ಬಲರಾಮ ಏನು ಮಾಡ್ತಾರೆ, ಕೃಷ್ಣ ಮತ್ತು ಬಲರಾಮ ಏನು ಮಾಡ್ತಿದ್ರಂತ, ಅವು ಆಕಳಿಗೆ ಬೆನ್ನತ್ತಿ ಹೋಗ್ತಾ ಇದ್ರು ಆಕಳ, ಮತ್ತು ಆಕಳ ಕರ ಅವು ಓಡಿ ಹೋಗ್ತಾ ಇದ್ವು. ಅವ್ರೇನು ಮಾಡಿದ್ರು, ಬಾಲ ಹಿಡ್ಕೊಂಡ್ಬಿಡ್ತಿದ್ರು ಆಕಳ. ಇನ್ನಷ್ಟು ಹೆದರಿ ಓಡಿ ಹೋಗ್ತಾ ಇತ್ತು. ಓಡಿ ಹೋಗೋವಾಗ ಏನಾಗ್ತಾ ಇತ್ತು, ಬೃಂದಾವನದ ಧೂಳಿ ಆಮೇಲೆ ಏನು ಗೊಬ್ಬರ ಅದ್ರ ಮೇಲೆ ಎಲ್ಲ ಕೃಷ್ಣ ಮತ್ತು ಬಲರಾಮ ಎಳ್ಕೊಂಡು ಹೋಗ್ತಾರೆ. ಆದ್ದರಿಂದ ಕೃಷ್ಣ ಕೂಡ, ಕೃಷ್ಣಗೀಗ ನಾವೇನು ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ಕೃಷ್ಣ ಬಲರಾಮ್ ಮತ್ತು ರಾಧಾಕೃಷ್ಣ ಮೂರ್ತಿಗೆ ಅಭಿಷೇಕ ಮಾಡುವಾಗ ಗೋಮೂತ್ರ ಮತ್ತು ಗೊಬ್ಬರ ಎರಡನ್ನು ಮಿಕ್ಸ್ ಮಾಡ್ತೀವಿ, ಗೊತ್ತಿದೆ ನಿಮಗೆ. ಹಾಲು ಮೊಸರು ಮಾತ್ರ ಅಲ್ಲ, ಗೋಮೂತ್ರದಿಂದ ಮತ್ತು ಗೊಬ್ಬರದಿಂದ ಕೃಷ್ಣ ಏನು ಮಾಡ್ಕೊಳ್ತಾನೆ, ಅಭಿಷೇಕ ಮಾಡ್ತಾನೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಯಶೋಧ, ನಂದ ಮಹಾರಾಜ್ ಮತ್ತು ರೋಹಿಣಿ ಮತ್ತು ಇವರೆಲ್ಲ ಏನು ಮಾಡ್ತಾ ಇದಾರೆ, ಕೃಷ್ಣನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಎದರಲ್ಲಿ, ಕೇವಲ ಹಾಲಿನಲ್ಲಿ ಅಲ್ಲ, ಗೋಮೂತ್ರದಲ್ಲಿ ಮತ್ತು ಗೊಬ್ಬರದಲ್ಲಿ ಅಭಿಷೇಕ ಮಾಡ್ತಾರೆ. ಕೃಷ್ಣನಿಗೆ ಏನಂತೀವಿ ನಾವು, ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ಕನಸಂಧಾನ. ಕೃಷ್ಣನ ಸುಂದರತೆ ಎಷ್ಟೈತಂದ್ರೆ, ಕೋಟ್ಯಾಂತರ ಕಾಮದೇವರು ಕೂಡ ಅವನಿಗೆ ಮೋಹಿತರಾಗ್ತಾರೆ. ಅದು ಕೃಷ್ಣನ ಏನು ಸೌಂದರ್ಯ. ಮತ್ತು ಕೃಷ್ಣನ ಸೌಂದರ್ಯ ಹೆಂಗೆ ಬರ್ತದ, ಅವ ಎಲ್ಲಿ ಮೆನ್ಸ್ ಪಾರ್ಲರ್ಗೆ ಹೋಗೋದಿಲ್ಲ ಅಥವಾ ರಾಧಾರಾಣಿ ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ. ಅವ್ರೇನು ಮಾಡ್ತಾರೆ, ಹಾಲು ಕುಡಿತಾರೆ, ಬೆಣ್ಣೆ ತಿಂತಾರೆ, ತುಪ್ಪ ತಿಂತಾರೆ, ಆಮೇಲೆ ಗೊಬ್ಬರ ಗೋಮೂತ್ರ ಮೈಗೆ ಹಚ್ಕೊತಾರೆ, ತಿಳಿತಾ. ಈ ರೀತಿ ಮಾಡೋದ್ರಿಂದ ಅವ್ರು ಆ ರೀತಿ ಇದ್ದಾರೆ, ತಿಳಿತಾ. ಆದ್ರಿಂದ ನಾವು ಏನು ಮಾಡಬೇಕು, ಕೃಷ್ಣ ಮತ್ತು ರಾಧಾರಾಣಿ ಅವರ ಪದಚಿಹ್ನದಲ್ಲಿ ನಾವು ನಡೀಬೇಕು. ಅರ್ಥಾತ್ ನಾವು ಏನು ಮಾಡಬೇಕು, ಈ ರೀತಿ ಇವೇನಿದಾವಲ್ಲ ಇವನು ಉಪಯೋಗಿಸ್ಬೇಕು. ಇದರಿಂದ ನಮಗೇನಾಗ್ತದೆ, ಕೃಷ್ಣ ಅನುಗ್ರಹ ಉಂಟಾಗ್ತದೆ. ಆದ್ದರಿಂದ ಗೋ ಏನು ಹೇಳ್ತದಾಳ ತಾಯಿ, ಗೋ ಮಾತು, ಈಗಲಾದರೂ ನಾನು ಕೊಟ್ಟ ಉಡುಗೊರೆಯನ್ನು ಸ್ವೀಕರಿಸುತ್ತೀರಾ, ಸ್ವೀಕರಿಸ್ತಿರಿಲ್ಲ ಹೇಳ್ರಿ. ಎಸ್ ನೋಡೋಣ, ಇವಾಗ ನಮ್ದು ಕೌಂಟರ್ನೊಳಗೆ ಎಷ್ಟು ಖಾಲಿ ಆಗ್ತೋ ಅವಾಗ ಬರ್ತಾಗ್ತದೆ. ಅಂದ್ರೆ ಹಣ ಅಂತ ನೀವು ಖರ್ಚು ಮಾಡೇ ಮಾಡ್ತೀರಿ, ಆ ಹಣ ನೀವು ಇಲ್ಲಿ ಕೊಟ್ರೆ ಏನಾಗ್ತದೆ, ಈಗ ಆಕಳನ್ನ ಸಾಕೋದು ಅಂತಂದ್ರೆ ಒಂದು ಆನೆ ಸಾಕದಂಗೆ ಆಗೈತಿ. ಯಾಕಂದ್ರೆ ಆಕಳಿಗೆ ಏನು ಬೇಕು, ಹುಲ್ಲು ಬೇಕು, ಹುಲ್ಲು ಎಲ್ಲಿ ಸಿಗೋದಿಲ್ಲ. ಆ ಹುಲ್ಲನ್ನು 1-4 ರೇಟ್ ಹಾಕಿ ಹುಲ್ಲು ಮಾರ್ತಾ ಇದ್ದಾರೆ. ಅಷ್ಟು ರೇಟ್ ಹಾಕಿ ನಾವು ಹುಲ್ಲು ತರಬೇಕು ಕರೀತಾ. ಆಮೇಲೆ ಆಕಳಿಗೆ ಮತ್ತೇನೆಲ್ಲ ಬೇಕಲ್ಲ ತಿನ್ಲಿಕ್ಕೆ, ಅದಕ್ಕೆಲ್ಲ ವಿಪರೀತ ರೇಟ್ ಆಗಿದೆ. ಆಕಳು ಎಷ್ಟು ತಿಂತದ ಒಂದು ದಿವ್ಸಕ್ಕೆ ಗೊತ್ತಿದೆ? ಒಂದು 50 ಕೆಜಿ ತಿಂದ್ರೆ ತಿಂತದ ಹಾಕಿದ್ರೆ ತಿಂತ ರಾತ್ರಿ ಎಲ್ಲ ತಿಂತಾ ಇರ್ತದೆ. ಇಲ್ಲಿ ಇಲ್ಲಿ ಆಕಳ ನೋಡ್ತೀವಿ ನಾವು, ರಾತ್ರಿ ಅದು ನೋಡ್ತೀವಿ, ಆವಾಗ್ಲೂ ಮೇಯ್ತಾ ಇರ್ತಾವ, ಹಗಲಾಗ್ಲೂ ಮೇಯ್ತಾರೆ, ಸಂಜೆನಾಗ ಮೇಯ್ತಾ ಇರ್ತವೆ. ಯಾಕೆ ನಮಗೆಲ್ಲ ಹಾಲು ಕೊಡ್ಬೇಕಂತ ಆ ಕಾಳ ಏನು ಮಾಡ್ತಾ ಇದೆ, ಪ್ರತಿ ಕ್ಷಣ ತಿಂತಾ. ತಿನ್ಲಿಕ್ಕೇನಿಲ್ಲ, ಹಾ ಹುಲ್ಲಿಲ್ಲ, ಹುಲ್ಲು ಇರೋ ಹುಲ್ಲನ್ನು ರೇಟ್ ಜಾಸ್ತಿ ಆಗಿದೆ, ಅದನ್ನು ರೇಟ್ ಕೊಟ್ಟು ತರಬೇಕಪ್ಪ ಅಂದ್ರೆ ಏನು ಬೇಕು, ಹಣ ಬೇಕು, ಹೌದಲ್ಲ? ಅದಕ್ಕಾಗಿ ಇವೆಲ್ಲ ಏನು ಪ್ರೊಡಕ್ಟ್ಸ್ ಇದೆ, ಕೌ ಪ್ರೊಡಕ್ಟ್ಸ್. ಅದರಿಂದ ಇದು ಹಣ ಎಲ್ಲಿ ಹೋಗ್ತದೆ ಕರೆಕ್ಟಾಗಿ, ಡೈರೆಕ್ಟಾಗಿ ಎಲ್ಲಿ ಹೋಗ್ತದೆ? ಹಾಂ, ಗೋ ಸೇವೆಗೆ ಹೋಗ್ತದೆ ಮತ್ತು ಗೋ ರಕ್ಷಾಗೆ ಹೋಗ್ತದೆ. ಆದ್ದರಿಂದ ನಾವು ಇದನ್ನೆಲ್ಲ ಸ್ವೀಕಾರ ಮಾಡಬೇಕು. ಆದ್ದರಿಂದ ಗೋಮಾತೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದಾಳೆ. ಒಂದು ಇದನ್ನು ಸಣ್ಣನಿದ್ದಾಗ ಒಂದು ಇದನ್ನು ಕೇಳಿದ್ದೆ, ಪದ್ಯ ನಮ್ಮ ಸ್ಕೂಲ್ನಲ್ಲಿ ಇತ್ತದು, ನೀನಾರಿಗಾದೆಯೋ ಎಲೆ ಮಾನವ, ಕೇಳಿದಿರ? ಯಾರು ಯಾರ್ಯಾರು ಗೊತ್ತಿದೆ ಕೈ ಹತ್ತಿರ ನೋಡೋಣ. ಅದು ತಟ್ಟಿದರೆ ಗುರುಳಾದೆ, ಇಟ್ಟರೆ ಬೆರಣಿಯಾದರೆ, ಆ ತೊಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆ ಎಲೆ ಮಾನವ. ನೋಡ್ರಿ, ಆಕಳು ಇರುವಾಗೂ ಅದಿಷ್ಟು ಸೇವೆ ಮಾಡ್ತದ, ಸತ್ತರೂ ಕೂಡ ಆಕಳಿಂದ ಇಷ್ಟೆಲ್ಲ, ಆಕಳ ಬೆಣ್ಣೆ ಗೊಬ್ಬರದಿಂದ ಇಷ್ಟೆಲ್ಲ ಉಪಯೋಗ, ನಮ್ಮ ಗೊಬ್ಬರ ತಗೊಂಡು ಏನಾರು ಮಾಡಕ್ ಬಿಡ್ತದ? ಕೃಷ್ಣಿಗೆ ಏನಂತೀವಿ ನಾವು, ಗೋಬ್ರಾಹ್ಮಣ ಹಿತಾಯ್ತು ಅಂತ ಹೇಳ್ತೇವೆ. ಆಕಳಿಗೆ ಇಷ್ಟು ಬೆಲೆ ಇದ್ರೆ ಮತ್ತೆ ಬ್ರಾಹ್ಮಣನಿಗೂ ಅಷ್ಟೇ ಬೆಲೆ ಇರ್ಬೇಕಂತೇಳಿ ಆಕಳ ಮಾಡಿದಂತೆ ನಾವು ಬ್ರಾಹ್ಮಣಂದ ಗೊಬ್ಬರ ಮತ್ತು ಬ್ರಾಹ್ಮಣನ ಮೂತ್ರಕ್ಕೇನು ಬೆಲೆ ಇಲ್ಲ ಹೇಳಿದ. ಆದ್ರೆ ಆಕಳ ಮೂತ್ರ, ಆಕಳ ಗೊಬ್ಬರಕ್ಕಿಷ್ಟು ಬೆಲೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಇದೇ ರೀತಿ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತೀವಿ. ನಾಳೆ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ನೀವೆಲ್ಲರೂ ಬರಬೇಕು. ಅದೇನ ವೈಷ್ಣವ ಸದಾಚಾರ ಮತ್ತು ಮಾರ್ಗದರ್ಶನ ಕೇಳ್ತಾ. ಇದೇ ರೀತಿ ಕಾರ್ಯಕ್ರಮ ಇನ್ನೊಂದು ಆಗ್ತದೆ ಅಲ್ಲಿ ಕುಮಾರೇಶ್ವರ ನಗರದಲ್ಲಿ, ಅಲ್ಲಿನೂ ನೀವೆಲ್ಲರೂ ಬರಬೇಕು. ಮಧುವನ ಕುಮಾರೇಶ್ವರ ನಗರ ಈ ರೀತಿ ಆಯ್ತಾ. ಆನಂತರ ಅದು ಕೊನೆ ಈಗ ಹಾಕಿದ್ವಿ, ಈಗ ಬಂತದ್ದು ನಮ್ಮ ಹಾಕಿ ನೀನಾರಿ ಅದೇ ಹೇಳಿ ಅಂದ್ರೆ ಆಕಳು ಇಷ್ಟೆಲ್ಲ ಮಾಡ್ತಾ ಇದೆ. ಆದ್ರೆ ನಾವು ಒಂದ್ ವೇಳೆ ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಅವನಿಗೇನು ಬೆಲೆ? ಆಕಳು ತಗೊಂಡೋಗಿ ಅವ್ರು ಏನ್ ಮಾಡ್ತಾರ, ಆಕಳು ಚರ್ಮಕ್ಕೆ ಇಷ್ಟು ಬೆಲೆ ಐತಿ, ಆಕಳು ಎಲ್ವಿಗೆ ಅಷ್ಟು ಬೆಲೆ ಐತಿ, ಆಕಳು ಮಾಂಸಕ್ಕೆ ಅಷ್ಟು ಬೆಲೆ ಐತಿ. ಅದಲ್ಲ, ಇರುವಾಗೂ ಆಕಳ ಹಾಲು ತುಪ್ಪ ಮೊಸರು ಕೊಡ್ತದೆ, ಗೊಬ್ಬರ ಕೊಡ್ತೈತಿ, ಆಮೇಲೆ ಗೋಮೂತ್ರ ಕೊಡ್ತದೆ, ನಾವೇನು ಕೊಡ್ತೀವಿ ಹೇಳ್ರಿ? ನಾವು ಹಾಲು ಕುಡಿದು ಏನು ಮಾಡ್ತಾ ಇದ್ದೀವಿ, ವಿಷ ಕೊಡ್ತಾ. ಅದರಿಂದ ನೀನಾರಿಗಾದೇವು ಎಲೆ ಮಾನವ. ಆದ್ರೆ ಆಕಳು ಇಷ್ಟೆಲ್ಲ ಕೆಲಸಕ್ಕೆ ಬಂತು, ನಾವೇದು ಕೆಲಸಕ್ಕೆ ಬಂತು? ಅದು ಕೊನೆ ಪಕ್ಷ ಆಕಳ ಕೊಟ್ಟಂತ ಏನಿವೆಯಲ್ಲ, ಇವೇನಿದಾವಲ್ಲ, ಇವನ್ನ ಉಪಯೋಗಿಸ್ಬೇಕು. ಉಪಯೋಗಿಸಿ ಏನ್ ಮಾಡ್ಬೇಕು, ನಾವು ಕೃಷ್ಣನಿಗೆ ಪ್ರಿಯ ಆಗ್ಬೇಕು, ಅವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇಲ್ಲಿ ಕೆಲವೊಬ್ರು ರೈತರಿದಾರ, ಅವ್ರಿಗೂ ಕೇಳ್ಬೋದು ನೀವು. ಲಿಂಗನಗೌಡರು ಇದಾರ, ಆಮೇಲೆ ಬುದೇಶ್ ಪ್ರಭು ಇದಾರ, ಸುನೀರ್ಮ ಗೌರಾಂಗ್ ಪ್ರಭು ಇದಾರ, ಅದಲ್ಲ ನಿಮ್ದು ಎಲ್ಲ ಕೆಲವ್ರದ್ದು ಆಕಳ ಇದು ಇರ್ಬೇಕಲ್ಲ, ಹೊಲ ಆಕಳ ಇರ್ಬೋದಲ್ಲ, ಅದ ನೀವು ಕೂಡ ಏನ್ ಮಾಡ್ಬೇಕು, ಇದನ್ನ ಜನರಿಗೆ ಹೇಳ್ಬೇಕು ಈ ರೀತಿ. ಅಮೇರಿಕದಲ್ಲಿ ಒಬ್ಬರು ಭಕ್ತರಿದ್ದಾರೆ, ನಮ್ಮ ಗಾಡ್ ಸಿಸ್ಟರ್ ಅವರು. ಅವ್ರೇನ್ ಮಾಡ್ತಾರೆ ಗೊತ್ತಾ, ಅವ್ರು ಗಿಫ್ಟ್ ಕೊಡ್ತಾರೆ. ಏನು ಕೊಡ್ತಾರ, ಬಾಂಡಿ ಬರ್ತನ್, ಆಮೇಲೆ ಸೀರೆ, ಆಮೇಲೆ ಅವು ಏನು ಕೊಡೋದಿಲ್ಲ, ಬಂಗಾರ ಏನು ಕೊಡೋದಿಲ್ಲ. ಅವ್ರೇನು ಕೊಡ್ತಾರ, ಒಂದು ದೊಡ್ಡ ಬ್ಯಾಗ್ ಕೊಡ್ತಾರೆ ಅವ್ರು. ಆ ಬ್ಯಾಗ್ನೊಳಗೆ ಏನಿರ್ತಾವ, ಹಾಂ, ಎಲ್ಲ ಗೋ ಪ್ರಾಡಕ್ಟ್ಸ್ ಇರ್ತಾವ. ಅಂದ್ರೆ ಗೋಮೂತ್ರ ಅಂದ್ರೆ ಗೊಬ್ಬರದಿಂದ ಮಾಡಿದಂಥ ಸಾಬೂನು, ದಂತ ಮಂಜನ್, ಆಮೇಲೆ ಕಿವ್ಯಾಗ ಹಾಕೋವು, ಕೊಂಡಾಗ ಹಾಕೋವು, ಮೂಗ್ನಾಗ ಹಾಕೋವು, ಎಲ್ಲ ಔಷಧಿ ಹೇಳಿತಾ. ಆಮೇಲೆ ಗೋ ಬಾಮ್ ಎಲ್ಲಾನು ಕೊಡ್ತಾರೆ, ಒಂದು ಬ್ಯಾಗ್ ಕೊಟ್ಬಿಡ್ತಾರೆ, ಅದು 500 ರೂಪಾಯಿ ಆಗ್ತದೆ ಒಂದು ಬ್ಯಾಗಿಗೆ. ಅದೇ ರೀತಿ ನೀವು ಏನು ಮಾಡ್ಬೋದು, ನೀವು ಆಮೇಲೆ ಮಾತಾಡೋದು ಪ್ರಭುಗಳೇ. ಆಲ್ 3 ಆಫ್ ಯು ಕ್ಯಾನ್ ಡಿಸ್ಕಸ್ ಲೇಟರ್, ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವೇನು ಮಾಡ್ಬೋದು ಈ ರೀತಿ, ಯು ಇಫ್ ಯು ವಾಂಟ್ ಟು ಗಿಫ್ಟ್ ಸಂಬಡಿ, ದನ್ ಡೋಂಟ್ ಗಿವ್ ದಿಸ್ ಅಂಡ್ ದಟ್. ನೀವೇನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಉಡುಗೊರೆ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು, ಈ ರೀತಿ ಹೊಸ ಏನಾದ್ರೂ ನೀವು ಕೊಡ್ಬೇಕು. ಅವ್ರು ಹೆಂಗ್ರಿ ಅವ್ರು ಉಪಯೋಗಿಸ್ತಾರ ಇಲ್ಲೋ ಅಂತ ನೀವೇ ಚಿಂತೆ ಮಾಡೋ ಕಾರಣ ಇಲ್ಲ, ಹೌದಲ್ಲ? ನೀವು ಹೇಳ್ಬೇಕು ಅವ್ರಿಗೆ, ಅದ್ರದ್ದು ಮಹತ್ವ ಹೇಳ್ಕೊಡ್ಬೇಕು. ಎಲ್ಲಕ್ರೆ ನಾವು ಕೃಷ್ಣನ ಭಕ್ತಿ ಗೋ ಭಕ್ತಿ ಯಾವಾಗ ಮಾಡೋದು, ಗೋ ಪೂಜೆ ಯಾವಾಗ ಮಾಡೋದು? ಹಾ, ನಮಗಂತೂ ಕಲ್ಯಾಣ ಆಗಿದೆ, ಅದೇ ರೀತಿ ಕಲ್ಯಾಣ ಏನ್ ಮಾಡ್ಬೇಕು ನಾವು ಇನ್ನೊಬ್ಬರಿಗೂ ಮಾಡ್ಬೇಕು. ಅದು ಯಾವ ಯಾವ ರೀತಿ ರೀತಿ ಆಕಳಿಂದ ಏನು ಉತ್ಪನ್ನಗಳು ಸಿಗ್ತಾವಲ್ಲ, ಅದನ್ನ ನಾವು ಇನ್ನೊಬ್ಬರಿಗೂ ತಿಳಿಸಿ ಹೇಳಿ ಕೊಡಬೇಕು. ಆ ನಂತರ ಅದರಿಂದ ಅವರು ಕೂಡ ಉಪಯೋಗಿಸ್ತಾರೆ. ಹರೇ ಕೃಷ್ಣ
ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ.
ಮುಂದಿನ ವಾರ ನಾವೇನ್ ಮಾಡ್ತೀವಿ, ಕೂಡ್ರಿ ಕೂಡ್ರಿ. ಇಟ್ ಕ್ರಿಯೇಟ್ಸ್ ಡಿಸ್ಟರ್ಬೆನ್ಸ್ ವೆನ್ ಯು ಡೂ ದಟ್. ಮುಂದಿನ ವಾರ ನಾವು ಏನ್ ಚರ್ಚೆ ಮಾಡೋಣ ಇಲ್ಲಿ, ಈ ಆಕಳಿನಿಂದ ಇಷ್ಟೆಲ್ಲ ಏನಾಯ್ತು ನಮಗ ಒಳ್ಳೇದಾಯ್ತು, ಮತ್ತು ಆಕಳ ಮತ್ತು ಮತ್ತು ಎತ್ತನ್ನು ನಾವು ಅವರಿಗೆ ಪೂಜೆ ಮಾಡಲಿಲ್ಲ, ಅವ್ರ ರಕ್ಷಣೆ ಮಾಡಲಿಲ್ಲ ಅಂದರೆ ಏನಾಗ್ತದೆ, ದುರುಪಯೋಗ ಏನಾಗ್ತದೆ, ಅದರ ಘೋರ ಪರಿಣಾಮ ಏನಾಗ್ತದೆ, ಅದನ್ನು ಮುಂದಿನ ವಾರ ಚರ್ಚೆ ಮಾಡೋಣ. ನೀವೆಲ್ಲರೂ ಬರಲೇಬೇಕು. ಆದರೆ ಕೃಷ್ಣ ಮತ್ತು ಬಲರಾಮ ಇದ್ದಾರೆ, ಹೌದಲ್ಲ? ಕೃಷ್ಣ ಏನು ಕಾಯ್ತಾನೆ, ಆಮೇಲೆ ಬಲರಾಮ ಏನು ಕಾಯ್ತಾನೆ, ಹೌದಲ್ಲ? ಕೃಷ್ಣನ ಕೈಯೊಳಗೆ ಏನಿರ್ತದೆ, ಕೊಳ್ಳಿನಿಂದ ಏನು ಮಾಡ್ತಾನೋ ಆಕಳು ಕರೀತಾನ. ಬಲರಾಮ ಏನ್ ಮಾಡ್ತಾನ, ನೇಗಿಲಿರ್ತದ, ಹಲಾಯುಧ, ಹೌದಲ್ಲ? ಬಲದೇವ್ ಬಲದೇವನ ಕೈಯೊಳಗೆ ಏನಿರ್ತದ, ಹಲ್ಲಿರ್ತದ, ಅಂದ್ರೆ ರಂಟಿ ಇರ್ತದ. ಅಂದ್ರೆ ಕೃಷ್ಣ ಬಲರಾಮ ನಾವು ಪೂಜೆ ಮಾಡ್ತೀವಿ, ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರ ಹತ್ರ ಏನಿದೆ ಅಂತ. ಅಂದ್ರೆ ಬಲರಾಮ ಏನ್ ಮಾಡ್ತಾನ, ಒಬ್ಬ ಒಕ್ಕಲಿಗೆ ಇದ್ದಂಗ, ಅಥವಾ ಒಬ್ಬ ನೇಗಿಲು ಉಳ ಒಬ್ಬ ಇವ ಇದ್ದಂಗ, ಒಬ್ಬ ಒಕ್ಕಲಿಗೆ ರೈತ ಇದ್ದ. ಆಮೇಲೆ ಕೃಷ್ಣ ಏನು, ಆಕಳ ಕಾಳೆ, ಹೌದಲ್ಲ? ಅದನ್ನ ಕೃಷ್ಣ ಬಲರಾಮ ಏನಿದಾರಲ್ಲ, ಅವ್ರು ಇರ್ತಾರೆ, ಅವ್ರ ಅಲ್ಲಿ ಫೋಟೋ ಇಡ್ತೀವಿ, ಅವ್ರ ಪೂಜೆ ಮಾಡೋದು ಹೋಗೋದು, ಆಮೇಲೆ ಪ್ರಸಾದ ತಿನ್ನೋದು ಎಲ್ಲ, ಅವ್ರು ಏನು ಮಾಡಿದ್ರು ಅದನ್ನು ನಾವು ಜೀವನದಲ್ಲಿ ಮಾಡ್ಬೇಕು. ಅವ್ರು ಏನು ಮಾಡಿದ್ರು, ಆಕಳು ಮತ್ತು ಎತ್ತಿಗೆ ಏನು ಮಾಡಿದ್ರು, ಅವರು ರಕ್ಷಣೆ ಕೊಟ್ಟರು. ಆಕಳು ಎತ್ತಿನಿಂದ ಎಲ್ಲ ಆದಂಥ ಎಲ್ಲ ಪದಾರ್ಥಗಳನ್ನು ತಾವು ಸ್ವೀಕಾರ ಮಾಡಿದರು, ಮತ್ತು ಆಕಳು ಮತ್ತು ಎತ್ತನ್ನು ಪೂಜೆ ಮಾಡಿದರು. ಅದು ಫೋಟೋ ನಮಗೆ ಸಿಗಲಿಲ್ಲ, ಇವತ್ತು ಇಲ್ಲಿ ತೋರಿಸಿದ್ರು, ಮುಂದಿನ ಸರಿ ತೋರಿಸ್ತೀನಿ ನಿಮಗೆ, ಅರ್ಥ ಆಯ್ತಾ? ಅದನ್ನು ನಾವು ಕೂಡ ಏನು ಮಾಡೋಣ, ಇವತ್ತು ಆಕಳು ಮತ್ತು ಎತ್ತನ್ನು ಇಲ್ಲಿ ಕರ್ಕೊಂಡು ಬರೋಣ, ಕರ್ಕೊಂಡು ಬಂದು ಅವ್ರಿಗೆ ಪೂಜೆ ಮಾಡೋಣ, ಅವರಿಗೆ ತಿನ್ನಿಸೋಣ, ಪ್ರಸಾದ ತಿನ್ನಿಸೋಣ. ಇದು ಪ್ರತಿ ಸರಿನೂ ಮಾಡಬೇಕು. ಆದ್ದರಿಂದ ಅಟ್ಲೀಸ್ಟ್ ಇವತ್ತಿನಿಂದ ನಾವು ತಿಂಗಳಿಗೆ ಒಂದ್ಸರಿ ಕರ್ಕೊಂಡು ಬರೋಣ, ಇವತ್ತು ಮತ್ತು ಮುಂದಿನ ಸರಿನೂ ಕರ್ಕೊಂಡು, ಆಯ್ತಾ? ಹರೇ ಕೃಷ್ಣ
ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ
ಹರೇ. ಕ್ಯಾ ಕರೋ, ವಿಲ್ ಫಸ್ಟ್ ಡು ಅರ್ಥಿ, ದೆನ್ ವಿಲ್ ಡು ದ ಕಾಲ್
ಅಂಡ್ ವಿ ವಿಲ್ ಕಮ್ ಟು ಫೀಡ್ ದೆಮ್ ದ ಪ್ಲಾನ್
ಶುರು ಮಾಡ್
ಪವರ್ ಅನ್ ಮ್ಯಾನ್
ನನೆ ಇದನ್ನ ಶುರು ಮಾಡಿ.
ಹರೇ ಕೃಷ್ಣ ಹರೇ ಗೋ. ಹಾ, ಇವಾಗ ಏನ್ ಮಾಡೋಣ, ಎಲ್ಲರೂ ನಿಂತಿರೋದು ಆರತಿ ಮಾಡೋಣ
ದೇವರಿಗೆ.
ಆರತಿ ಮಾಡಿದ ನಂತರ ಆಕಳನ್ನು ಕರ್ಕೊಂಡು ಬರೋಣ, ಆಕಳಕ್ಕೆ ಪೂಜೆ ಮಾಡೋಣ. ಆನಂತರ ಆಕಳಿಗೆ ಎಲ್ಲರೂ ತಿನ್ನಿಸ್ಬೇಕು, ಸ್ವಲ್ಪ ಏನಾದ್ರು ಹೋಗಲ್ಲ ಅದಕ್ಕೆ. ಹಣ್ಣು ಮತ್ತೇನಂತಂದ್ರೆ
ಎರಿಸ್ತೀವಿ, ಹಣ್ಣು
ಹಣ್ಣು ತಿನ್ನಿಸ್ಬೇಕು, ಮತ್ತು ಬೆಲ್ಲ ಬೆಲ್ಲ ಐತಾ? ಅಲ್ಲ, ಅವತ್ತೇನೆ ನೀವು ಮಾಡಿದ್ರಲ್ಲ, ಇದ್ರದ್ದು ಎದ್ರದ್ದು ಹೆಸರು ಬೆಳೆಯದೇನೋ, ಒಂದು 2 kg ಜಾಸ್ತಿ ಹಾಕಿದೇನೋ ಮಾಡಿದ್ರೆಲ್ಲ ಬಿಸರೆ ಮಾಡ್ಲಿಲ್ಲ, ಹಂಗ ತಿನ್ಸಾಕ್ ಬರ್ತದೆ ಆಕಳಿಗೆ. ಅವತ್ತೇನ್ ಮಾಡಿದ್ರು, ಹೆಸರು ಬೆಳೆಯೊಳಗೆ ಏನೋ ಮಾಡಕ್ಕೂ ಆಗ್ಲಿಲ್ಲ, ಅದನ್ನ ಮನೆಗೆ ಆಕಳ ತಿನ್ಸಿದ್ರು ಪರವಾಗಿಲ್ಲ. ಈ ಸರಿ ನಾವೇ ನೋಡಿ ಏನ್ ಪ್ರಸಾದ ಆಗಿರೋ ಅದನ್ನ ತಿನ್ಸೋಣ. ಅನೌನ್ಸ್ಮೆಂಟ್ ಇದೆ, ಅನೌನ್ಸ್ಮೆಂಟ್ ಮಾಡ್ಬೇಕು.
ಹರೇ ಕೃಷ್ಣ
ಅಭಿ ಅಭಿ ಜೋಕರ್ನೇ ಕೊಡ್ಬೇಕು ಆಲ್ 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 ಥಿಂಗ್ಸ್. Not mine, everybody else's. I am also doing. Utna bol do. I am also doing, just tell that much. Start, start.
Hare Krishna. ಇವತ್ತು ನಮ್ಮ ಮಧ್ಯದಲ್ಲಿ ಹರಿದಾಸ್ ಠಾಕೂರ್ ಪ್ರಭು ಬಂದಿದ್ದಾರೆ. 15 ದಿವಸದ ಗ್ಯಾಪ್, 15 ತಿಂಗಳ ಗ್ಯಾಪ್ ಆದನೆ ಅನಿಸ್ತದೆ ನಮ್ಗೆ. ಹಾಗಾಗಿ ಅಷ್ಟು ದೂರದಿಂದ ಮತ್ತೆ ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕೆ ಮೊದಲನೇದಾಗಿ ಅವ್ರಿಗೆ ನಾವು ಸ್ವಾಗತಿಸೋಣ. ಪೂರ್ತಿ ಇರೋದ್ರಿಂದ 3 ಸಲ ಹರಿಬೋಲ್
ಅಂತೇಳಿ.
ಹಾಗೆ ಎಲ್ಲಿ ಪ್ರಚಾರ ಮಾಡ್ಲಿಕ್ಕಿದ್ದಾರೋ ಅದನ್ನ ಕೇಳಿಕ್ಕೂ ಸಹ ಇವತ್ತು ನಮ್ಮ ಮಧ್ಯದಲ್ಲಿ ಹೊಸ ಭಕ್ತರು ಸಹ ಬಂದಿದ್ದಾರೆ. ಹುಬ್ಬಳ್ಳಿಯಿಂದನೂ ಭಕ್ತರು ಬಂದಿದ್ದಾರೆ, ಕೇಳಿಸಿಕೊಳ್ಳಿಂದ ಬಂದಿದ್ದಾರೆ. ಹೊಸ ಭಕ್ತರು ಅವರು ತಮ್ಮ ಕೈಯನ್ನು ಎತ್ತಿ ಅಥವಾ ನಿಂತಲ್ಲೇನೆ ಸ್ವಲ್ಪ ನಿಂತ್ಕೊಂಡ್ರೆ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಮೊದಲನೇ ಸಾರಿ ಯಾರು ಬಂದಿದ್ದೀವಿ ದಯವಿಟ್ಟು ಅಲ್ಲಿ ನಿಂತ್ಕೊಂಡು ಸರಿ ಬಂದಿದ್ದೀವಿ. ಸೊ ನಮ್ಮ ಮಧ್ಯದಲ್ಲಿ ಇವತ್ತು ಇಷ್ಟು ಹೊಸ ಭಕ್ತರು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹರಿದಾಸ್ ಠಾಕೂರ್ ಪ್ರಭುಜಿ ಅವರ ಸಿಸ್ಟರ್, ಕಸಿನ್ ಸಿಸ್ಟರ್ ಬಂದಿದ್ದಾರೆ. ಸೊ ಇವರು ಎಲ್ಲ ಭಕ್ತರಿಗೂ ಸಹ ಹಾಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಕೃಷ್ಣ ಭಕ್ತಿ, ಕೃಷ್ಣ ಚರ್ಚೆ ಮತ್ತು ಸಂಘ ಕೊಡ್ಲಿಕ್ಕೆ ತಗೊಳ್ಳಿಕ್ಕೆ ಬಂದಿರುವಂತಹ ಇತರ ಭಕ್ತರಿಗೂ ಸಹ ಎಲ್ಲರಿಗೂ ನಾವು 3 ಸರಿ ಹರಿಬೋದು ಅಂತ ಹೇಳಿ
ಸ್ವಾಗತಿಸೋ.
ಹೊಸ ಭಕ್ತರಿಗೆ ಸ್ವಾಗತ. ಹಾಗೂ ನಮ್ಮ ಈ ಕಾರ್ಯಕ್ರಮವು ನಿತ್ಯವಾಗಿ ಪ್ರತಿ ರವಿವಾರ 12 ಗಂಟೆಯಿಂದ 3 ಗಂಟೆವರೆಗೆ ಆಗ್ತದೆ. ಕೆಲವೊಂದು ಸರಿ ಅನ್ಫೋರ್ಸಿನ್ ಸರ್ಕಮ್ಸ್ಟಾನ್ಸಸ್ನಲ್ಲಿ ಅದನ್ನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಸಮಯದಲ್ಲಿ. ಬಟ್ ಇದು ನಿತ್ಯವಾಗಿ ನಡೀತಿರುವಂತಹ ಕಾರ್ಯಕ್ರಮ. ನೀವು ಸಹ ಬರಬೇಕು, ನಿಮ್ಮ ಇದನ್ನ ಎಲ್ಲರನ್ನು ಕರ್ಕೊಂಡು.